ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ನಿಮ್ಮೆಲ್ಲರಿಗೂ ತಂದೆಯ ದೇವನ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ಈ ದಿನದ ಆಂಟಿ ಕ್ರಿಸ್ಟ್ ಎರಡನೇ ಭಾಗಕ್ಕೆ ನಾವು ಪಟ್ಟಕ್ಕೆ ಹೋಗೋಣ. ಕಳೆದ ಒಂದು ವಾರದಲ್ಲಿ ಆಂಟಿ ಕ್ರಿಸ್ಟ್ ಮೊದಲನೇ ಭಾಗ ನಾವು ನೋಡಿದ್ರಿ. ಅದರಲ್ಲಿ ಏನಪ್ಪ ನೋಡಿದೆ ಅಂದರೆ, ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅಂದರೆ ಏನಪ್ಪ ಅಂತಂದರೆ ಅದು ಯಾರಿಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸತ್ಯವೇದ ಅರ್ಥ ನೋಡ್ಬೇಕಾದ್ರೆ ನಾವೇನಪ್ಪ ತಿಳ್ಕೊಂಡ್ರೆ, ಆಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅಂತ ಹೇಳ್ಬೇಕಾದ್ರೆ ಏನ್ರಿ, ಕ್ರಿಸ್ತನಿಗೆ ಯಾರು ವಿರೋಧವಾಗಿದ್ದಾರೆ ಅಂತ ನೋಡೋದಂದ್ರೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಮ್ದೇರೋರೆಲ್ಲರೂ ಏನಾಗಿದೆ, ಕ್ರಿಸ್ತನಿಗೆ ವಿರೋಧವಾಗಿದ್ದಾರೆ. ಆದರೆ ಸತ್ಯವೇದದಲ್ಲಿ ಈ ಅರ್ಥದಲ್ಲಿ ಕ್ರಿಸ್ತ ವಿರೋಧಿ ಅಂತ ಪದನ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ. ಸತ್ಯವೇದದಲ್ಲಿ ಕ್ರಿಸ್ತ ವಿರೋಧಿ ಅಂತಂದರೆ ಈ ಒಂದು ಪದದ ಬಳಕೆನ ಯಾರಿಗಾಗಿ ಯೂಸ್ ಮಾಡ್ತಾರೆ, ಯಾವ ಒಂದು ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ, ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೇ ಕ್ರಿಸ್ತನ ವಿರುದ್ಧವಾಗಿ ಮಾಡುವಂಥ ಕೆಲಸಗಳಿಗೆ ಕ್ರಿಸ್ತ ವಿರೋಧಿ ಅಂತ ಏನು ಮಾಡ್ತಾರೆ ಹೇಳೋದನ್ನ ನಾವೇನು ಮಾಡ್ತೀವಿ ಸತ್ಯವೇದದಲ್ಲಿ ನೋಡ್ತೀರಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೆ ಕ್ರೈಸ್ತವರೇ ಕ್ರಿಸ್ತನ ವಿರುದ್ಧವಾಗಿ ನಡಿಬೇಕಾದ್ರೆ ಅದಕ್ಕೆ ಸತ್ಯವೇದ ಹೇಳೋದು ಕ್ರಿಸ್ತ ವಿರೋಧಿ. ಅದಕ್ಕೆ ನಾವು ಒಂದನೇ ಯೋಹಾನ ಎರಡನೇ ಅಧ್ಯಾಯ 14-18 ನೋಡ್ಬೇಕಾದ್ರೆ, ನಿಮ್ಮ ನಡುವೆ ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರೆ ಅಂತ ನಾವು ಹೇಳೋದು ನಾವೇನು ಮಾಡ್ತೀವಿ ನೋಡ್ತೀರಿ, ಕ್ರಿಸ್ತ ವಿರೋಧಿ ಬರ್ತಾರೆ ಅಂತ ಹೇಳಿದಿರಿ, ಆಗಲೇ ಏನಾಗಿದ್ದಾರೆ ಬಂದಿದ್ದಾರೆ ಅಂತ ಹೇಳೋದನ್ನ ನೋಡ್ತೀರಿ. ಅವ್ರು ನಮ್ಮವರಾಗಿರಲಿಲ್ಲ, ಅದರಿಂದ ನಮ್ಮನ್ನ ಏನು ಮಾಡಿದ್ರು, ಅವರು ಬಿಟ್ಟು ಹೋದ್ರು ಅಂತ ಕೂಡ ನೋಡ್ತೀರಿ. ಸೊ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನೋಡ್ಬೇಕಾದ್ರೆ, ಇದು ಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳು. ಸತ್ಯದಲ್ಲಿ ಒಂದು ಕಾಲದಲ್ಲಿ ಇದ್ದು ಸತ್ಯನ ಬಿಟ್ಟು ಏನಂತಾರೆ ಹೋಗಿರೋರಿಗೆ ಸತ್ಯವೇದದಲ್ಲಿ ಮಾಡೋಂಥ ಒಂದು ಬಳಿಕೆ ಏನಪ್ಪ ಅಂದರೆ ಕ್ರಿಸ್ತ ವಿರೋಧಿ. ಸೊ ಅದಕ್ಕೆ ಏನ್ರಿ, ಈ ಒಂದು ಸತ್ಯ ಬಿದ್ದೋಗಿ ಸುಳ್ಳು ಸಭೆಯಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂತ ನೋಡ್ಬೇಕಾದ್ರೆ, ನಾವು ಅದನ್ನು ಕೂಡ ನಾವೇನು ಮಾಡಿದ್ರಿ ನೋಡಿದ್ರಿ, ಅದರ ಕುರಿಗಳು ವೇಷದಲ್ಲಿ ತೋಳುಗಳೇನಾಗ್ತವೆ ಬರ್ತವೆ, ಅವು ಹಿಂಡನ್ನ ಕನಿಕರಿಸೋದಿಲ್ಲ, ಏನ್ರಿ ಮಾಡ್ತಾರೆ ವ್ಯತ್ಯಾಸ ಬೋಧನೆ ಮಾಡಿ ಸತ್ಯವೇದ ಇಲ್ದಿರಂಥ ಬೋಧನೆಗಳು ಮಾಡಿ ಅನೇಕ ಜನಗಳನ್ನ ತಮ್ಮ ಕಡೆ ಸೆಳ್ಕೊಂತಾರೆ ಅಂತ ಕೂಡ ನೋಡಿದ್ರಿ. ಇದ್ರ ಬಗ್ಗೆ ಕೊನೆಯದಾಗಿ ನಾವೇನು ಮಾಡಿದ್ರಿ, ಯೇಸು ಕ್ರಿಸ್ತ ಹೇಳಿರೋಂಥ ಒಂದು ಸಾಮ್ಯ ಏನು ಮಾಡಿದ್ರಿ ನಾವು ನೋಡಿದ್ರಿ. ಸೊ ಯೇಸು ಕ್ರಿಸ್ತ ಹೇಳಿರೋಂಥ ಒಂದು ಸಾಮ್ಯ, ಸಾಸಿವೆ ಕಾಳಿಗೆ ಏನಾಗಿದೆ, ಪರಲೋಕ ರಾಜ್ಯ ಹೋಲಿಕೆ ಆಗಿದೆ. ಒಬ್ಬ ಮನುಷ್ಯ ತೊಗೊಂಡೋಗಿ ತನ್ನ ಒಂದು ನೆಲ್ಮೆ ಬಿತ್ತನೆ ಮಾಡ್ದ, ಎಲ್ಲ ಕಾಯಿಪಲ್ಯಗಳ ಬೀಜಗಳಿಗಿಂತ ತುಂಬ ಚಿಕ್ಕದಾಗಿದ್ದು ಅದು ಗಿಡವಾಗಿ ಏನಾಗ್ಬಿಡ್ತು, ಮರವಾಗ್ಬಿಡ್ತು ಅಂತ ನೋಡ್ತೀರಿ. ಆಗಿದ ತಕ್ಷಣ ಆಕಾಶದಂತ ಪಕ್ಷಿಗಳು ಬಂದು ಗೂಡು ಮಾಡ್ತು ಅಂತ ನೋಡ್ತೀರಿ. ಸೊ ಇದೇನಪ್ಪ ಅರ್ಥ ಅಂದರೆ, ಸಾಸಿವೆ ಕಡೆ ಅಂದರೆ ನಂಬಿಕೆ, ವಿಶ್ವಾಸಕ್ಕೆ ಬೈಬಲ್ನ ಹೇಳ್ತಾರೆ. ಈ ನಂಬಿಕೆನ ಭೂಲೋಕದಲ್ಲಿ ಅಂತ ಬಿತ್ತನೆ ಮಾಡಿದ ಮೇಲೆ ಇದನ್ನು ಬೆಳೆಯೋದಕ್ಕೆ ದೇವರು ಮಾಡಿದ್ರು, ಕೃಪೆ ಕೊಟ್ಟರು. ಆ ಬೆಳೆ ಅಂತ ಉದ್ದೇಶ ಏನಂದರೆ ಅದು ಗಿಡ ಆಗಿರಬೇಕು ಅಂತ, ಅದೇನಾಗ್ಬಿಡ್ತು ಮರ ಆಗ್ಬಿಡ್ತು ಅಂತ ನೋಡ್ತೀರಿ. ಸೊ ಮರ ಅಂದರೆ ಅಬ್ನಾರ್ಮಲ್ ಗ್ರೋತ್ ಅದರ. ಸೊ ಇವತ್ತು ಕ್ರೈಸ್ತ ಧರ್ಮ ಏನಾಗೋಯ್ತು ಅಂದರೆ, ಲೋಕದಲ್ಲಿ ದೊಡ್ಡ ಗ್ರೇಟ್ ಒನ್ ಆಫ್ ದ ಗ್ರೇಟೆಸ್ಟ್ ರಿಲಿಜನ್ ಅಂದರೆ ಕ್ರಿಶ್ಚಿಯಾನಿಟಿ ಅಂತ ಏನು ಮಾಡ್ತೀರಿ ಈ ವರ್ಲ್ಡಲ್ಲಿ ಅಂತ ಏನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ಇದು ದೇವ್ರ ಉದ್ದೇಶ ಆಗಿತ್ತು ಅಂದರೆ, ಇದು ದೇವ್ರ ಉದ್ದೇಶ ಅಲ್ಲ, ಇಡೀ ಲೋಕನೆಲ್ಲ ಕನ್ವರ್ಟ್ ಮಾಡೋದು ದೇವ್ರ ಉದ್ದೇಶ ಅಲ್ಲ, ಚಿಕ್ಕ ಇಂಡಿಯನ್ ಆಯ್ಕೆ ಮಾಡೋದೇನ್ರಿ, ಕ್ರಿಸ್ತನ ಸ್ವರೂಪದಲ್ಲಿರುವಂಥ ಕ್ರೈಸ್ತರನ್ನ ಆಯ್ಕೆ ಮಾಡೋದೇನ್ರಿ, ದೇವರ ಒಂದು ಏನಾಗಿತ್ತಂತದ ಅದು ಒಂದು ಚಿತ್ತ ಆಗಿತ್ತು ಅಂತ ನಾವು ಏನು ಮಾಡ್ತೀವಿ ನೋಡ್ತೀವಿ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಈ ಒಂದು ಸಾಮ್ಯ ನಾವು ಏನು ಮಾಡಿದ್ರಿ ಅದನ್ನ ನೋಡಿದ್ರಿ. ಸೊ ಇನ್ನೊಂದು ಸಾಮ್ಯ ಕೂಡ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಹೋದ್ರ, ಮತ್ತೆ 13:33 ಯಾರಾದ್ರು ಓದ್ತೀರಾ, ಮ್ಯಾಥ್ಯೂ 13:33.
ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು.
ನೋಡ್ರ ಹಿಟ್ಟೆಲ್ಲ ಏನಾಯ್ತಂತೆ ಹುಳಿ ಆಯ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ, ಒಂದು ಸ್ತ್ರೀ ತಗೊಂಡು ಸ್ವಲ್ಪ ಏನಂತಾರೆ ಹಿಟ್ಟಿಗೆ ಹುಳಿ ಹಾಕ್ಬಿಟ್ರಂತೆ, 3 ಸೇಡು ಹಿಟ್ಟಿಗೆ ಹುಳಿ ಆಗಿದ ತಕ್ಷಣ ಎಲ್ಲ ಏನಾಗ್ಬಿಡ್ತಂತೆ, ಕಣಕವೆಲ್ಲ ಹುಳಿ ಆಗೋಯ್ತು ಅಂತ ಹೇಳ್ತಾರೆ. ಇವಾಗ ನಾವು ತಿನ್ನಂಥ ಆಹಾರಕ್ಕೆ ಹುಳಿ ಹಾಕ್ತಾರೆ ಅಂದರೆ ಸಾಮಾನ್ಯವಾಗಿ ಹಾಕ್ಬೇಕಲ್ಲ, ಯಾಕಂದ್ರೆ ತಿನ್ನೋದಕ್ಕಾಗಲ್ಲ ಹುಳಿ ಆಗ್ಬಿಡ್ತಾರೆ, ಸ್ಪಾಯ್ಲ್ ಆಗ್ಬಿಡ್ತಾರೆ. ಆದರೆ ಈ ಸ್ತ್ರೀ ಏನಪ್ಪ ಮಾಡೋದು ಅಂದರೆ, ತನಗಿರೋಂಥ ಒಂದು ಆಹಾರಕ್ಕಾಗಿ 3 ಇತ್ತಂತೆ, ಅದಕ್ಕೆ ಏನಾಗ್ತದಂತೆ ಹುಳಿ ಹಾಕಿದ್ರು ಅಂತ ಹೇಳ್ತಾರೆ. ಹುಳಿ ಅಂದ್ರೆ ಏನು ಸತ್ಯವೇದದಲ್ಲಿ ಅಂತ ನೋಡಿದ್ರೆ, ಸತ್ಯವೇದಕ್ಕೆ ಸತ್ಯವೇದನೇ ಡಿಕ್ಷನರಿ. ಸತ್ಯವೇದ ಪ್ರಶ್ನೆ ಇತ್ತು ಅಂದ್ರೆ ಇದಕ್ಕೆ ಉತ್ತರ ಸತ್ಯವೇದ ಮುಖಾಂತರ ನಾವೇನು ಮಾಡ್ಬೇಕು ನೋಡ್ಬೇಕು ನೋಡಿ ಅಂತೀನಿ. ಮ್ಯಾಥ್ಯೂ 16:11 ಓದಿಂತೀನಿ, ಹೇಳ್ತಾರೆ ಹುಳಿ ಅಂದ್ರೆ ಏನು ಅಂತ. ಮ್ಯಾಥ್ಯೂ 16:11, ಮಾಯಾ ಸಿಸ್ಟರ್ ಓದ್ತೀರಾ ಬೈಬಲ್?
ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು.
ನೋಡ್ರ ಫರಿಸೇರ ಸದ್ದುಸೇರ ಹುಳಿಟ್ಟು ಅಂದ್ರೆ ದುರ್ಬೋಧನೆಗಳು ಅಂದ್ರೆ ಅವ್ರ ಬೋಧನೆಗಳು ಕ್ರಿಸ್ತ ಬೋಧನೆಕ್ಕಿಂತ ಏನಾಗುತ್ತೆ ವ್ಯತ್ಯಾಸವಾಗಿತ್ತು. ಈ ಬೋಧನೆಗಳನ್ನ ಹುಳಿಟ್ಟಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಸತ್ಯವೇದನ ಮಾತಾಡ್ತಾರೆ. ಅಂದ್ರೆ ಈ ಒಂದು ದುರ್ಬೋಧನೆಯನ್ನ ಮೂರು ಇಡೀ ಇಟ್ಟಿಗೆ ಹಾಕ್ಬಿಟ್ರು ಅಂದ್ರೆ ಸತ್ಯವೇದದಲ್ಲಿ ಸಭೆಗೆ ಮೂರು ಮುಖ್ಯವಾದ ಉಪದೇಶಗಳಿತ್ತು ಯಾರಪ್ಪ ಅಂತಂದ್ರೆ ಪ್ರೀತಿ ನಿರೀಕ್ಷೆ ನಂಬಿಕೆ. ಈ ಮೂರು ಸ್ವಲ್ಪ ಹುಳಿ ಹಾಕಿದ ತಕ್ಷಣ ಈ ಮೂರು ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು ಹಾಳಾಗ್ಬಿಡ್ತು ಹೇಳ್ತಾರೆ. ನಾ ಪ್ರೀತಿ ಅಂದ್ರ ಬೈಬಲ್ ಹೇಳ್ತಾರೆ ದೇವ್ರ ನೇಮಿಂಗ್ ಪ್ರೀತಿ ಮಾಡಬೇಕು ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಅದರ ಅಂದ್ರೆ ಪೂರ್ಣವಾಗಿ ಮಾಡಬೇಕು ನೀವು ಅವ್ರನ್ನ ಆರಾಧಿಸ್ಬೇಕು ಅಂತ ಹೇಳ್ತಾರೆ. ಇದೇನಾಗ್ಬಿಡ್ತು ಪ್ರೀತಿ ಒಟ್ಟಾಯ್ತು ದೇವಲೇ ಬಂದ್ಬಿಡ್ತು ಭಯ ಬಂದ್ಬಿಡ್ತು. ಓ ಸಭೆಗೆ ಬಿಡದಿದ್ರೆ ದೇವ್ರು ಶಿಕ್ಷೆ ಕೊಟ್ಬಿಡ್ತಾರೆ ಸಭೆಗೆ ಬಿಡದಿದ್ರೆ ದೇವ್ರು ನಿಮ್ಗೆ ದಂಡನೆ ಕೊಟ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಏನು ಮಾಡಿದ್ರು ಸಭೆಗೆ ಹೋಗೋದಕ್ಕೆ ಶುರು ಮಾಡಿದ್ರು. ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿನೇ ಇಲ್ಲ ಹಂಗಾಗ್ಬಿಡ್ತು ಇಲ್ದಿರ ಹಂಗೆ ಆಗೋಯ್ತು ಅಲ್ವಾ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರೋಗ್ಲೆ ಪ್ರೀತಿ ಏನಾಯ್ತು ಒಟ್ಟೋಯ್ತು ಅದರ ಭಯ ಬಂದ್ಬಿಡ್ತು. ಆಮೇಲೆ ನಿರೀಕ್ಷೆ ಏನಪ್ಪ ನಿರೀಕ್ಷೆ ಇವತ್ತು ದೇವ್ರಿಗೋಸ್ಕರ ಕಷ್ಟ ಸಂಕಟ ಅಲ್ಲಿ ಹಿಂಸೆಪಟ್ರೆ ನಾವು ಕ್ರಿಸ್ತನಿಗೆ ಆಳ್ವಿಕೆ ಮಾಡೋದು. ಇವಾಗ ಆಳ್ವಿಕೆ ಪ್ರಶ್ನೆನೇ ಇಲ್ಲ. ಅಯ್ಯೋ ಯೇಸು ಕ್ರಿಸ್ತ ಎರಡನೇ ಬರಿಕಲ್ ಬರ್ತಾರೆ ಅಂತ ಅಷ್ಟೇ ಮಾತ್ರ ಗೊತ್ತು. ಬಂದು ಏನು ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಯಾರಿಗೂ ಕ್ರಿಶ್ಚಿಯನ್ಸ್ಗೆ ಏನಾಗಿಲ್ಲ ಗೊತ್ತೇ ಇಲ್ಲ. ಆ ನಿರೀಕ್ಷೆ ಕೂಡ ಏನಾಗ್ಬಿಡ್ತು ಇವತ್ತು ಒಟ್ಟೋಗ್ಬಿಡ್ತು ಅಂದ್ರ. ಆಮೇಲೆ ಮೂರನೇದು ನಂಬಿಕೆ. ಏನ್ ನಂಬಿಕೆ? ಮಹಾಪರಿಶುದ್ಧವಾದ ನಂಬಿಕೆ, ಸತ್ಯವೇದಂತ ನಂಬಿಕೆ. ಸತ್ಯವೇದಲ್ಲಿ ಅಂತ ನಂಬಿಕೆ ಹೋಗಿ ಯಾರ ಮೇಲೆ ನಂಬಿಕೆ ಬರಕ್ ಶುರು ಆಗ್ಬಿಡ್ತು ಅಂದ್ರೆ ಮನುಷ್ಯರ ಮೇಲೆ ಅಂತಾರೆ. ಮನುಷ್ಯ ಉಪದೇಶಗಳ ಮೇಲೆ ನಂಬಿಕೆ ಬರಕ್ ಶುರು ಆಯ್ತು ಅಂದ್ರೆ ಅಂದ್ರೆ ಕರ್ತಾಲಿ ಪ್ರೀತಿ ಅನ್ಸೋರ್ಗಳೇ ಈ ಮೂರು ಮುಖ್ಯವಾಗಿರೋಂಥ ಉಪದೇಶಗಳು ಏನಾಗ್ಬಿಡ್ತು ಕಂಪ್ಲೀಟ್ ಆಗಿ ಹಾಳಾಗ್ಬಿಡ್ತು. ಅದಕ್ಕೆ ಇದು ಹೇಗಪ್ಪ ಹಾಳಾಯ್ತು ಹೆಂಗೆ ಶುರು ಆಯ್ತು ಅಂತ ನೋಡ್ಬೇಕಾದ್ರೆ ಕರ್ತಾಲಿ ಪ್ರೀತಿ ಅನ್ಸೋರ್ಗಳೇ ಸಭೆ ಬಂದ್ಬಿಟ್ಟು ಮೊದಲು ಏನ್ರಿ ಐದು ಸ್ಥಳದಲ್ಲಿ ಏನಾಯ್ತು ಸಭೆ ಶುರು ಆಯ್ತು. ಎಲ್ಲಿ? ಯೆರೂಸಲೇಮ್, ಆಂಟಿಯಾಕ್, ಕಾನ್ಸ್ಟ್ಯಾಂಟಿನೋಪಲ್, ರೋಮ್ ಮತ್ತೆ ಅಲೆಕ್ಸಾಂಡ್ರಿಯಾ ಅಂತ ಅಂದ್ಬಿಟ್ಟು ಐದು ಊರುಗಳಲ್ಲಿ ಏನಾಯ್ತು ಸಭೆ ಶುರು ಆಯ್ತು. ಈ ಐದು ಊರುಗಳಲ್ಲಿ ಸಿಕ್ಕಾಪಟ್ಟೆ ಸಭೆಗಳು ಏನಾಗಿತ್ತು ಇತ್ತು ಅಲ್ಲರ. ಯೆರೂಸಲೇಮ್ ಅಂತ ಹೇಳ್ಬೇಕಾದ್ರೆ ಎಷ್ಟೋ ಸಭೆಗಳಿತ್ತು ಅಲ್ಲಿ ಅಲ್ಲರ. ಎಲ್ಲ ಚಿಕ್ಕ ಚಿಕ್ಕ ಮನೆಯಲ್ಲಿ ಸೇರ್ತಾ ಇದ್ರು. ಆ ಒಂದೊಂದು ಸಭೆಗಳಿಗೆ ಏನಪ್ಪ ಆಗಿದ್ರು ಅಂತಂದ್ರೆ ಯಾರಪ್ಪ ಇದ್ರು ಅಂದ್ರೆ ಹಿರಿಯರು ಏನಾಗಿದ್ರು ಅಲ್ಲರ, ಸಭಾಧ್ಯಕ್ಷರು ಏನಾಗಿದ್ರು ಇದ್ರು ಅವ್ರಿಗೆ ಅಲ್ಲರ. ಅವ್ರಿಗೆ ಪಾಸ್ಟರ್ ಅಂತ ಏನ್ ಮಾಡೋದು ಕರೆಯೋರು ಅಲ್ಲರ. ಅಂದ್ರೆ ಪಾಸ್ಟರ್ ಅಂತ ಏನಂದ್ರೆ ಸಭೆ ಸೇವೆ ಮಾಡೋಂಥವ್ರು ಅಂದ್ರ. ಕುರುಬನ್ ತರ ಕೆಲಸ, ಕುರಿಗಳನ್ನೇ ಮೈಸ್ ಅಂತ ಒಂದು ಕೆಲಸ. ಅದೇ ತರ ಏನ್ರಿ ಇವೆಲ್ಲ ಜಾಗದಲ್ಲಿ ಸಭೆಗಳಿತ್ತು. ಇವೆಲ್ಲ ಸಭೆಗಳ ಏನ್ರಿ ಏನಪ್ಪ ಆಗಿತ್ತು ಅಂದ್ರೆ ಅಲ್ಲಿ ಬಿಷಪ್ಗಳು ಏನಾಗಿದ್ರು ಇದ್ರು. ಬಿಷಪ್ ಅಂದ್ರೆ ಏನ್ರಿ ಏನೋ ದೊಡ್ಡ ವ್ಯಕ್ತಿ ಅಂತಲ್ಲ, ಆಕ್ಚುಲಿ ಬೈಬಲ್ ಬಿಷಪ್ ಅಂತಂದ್ರೆ ಪಾಸ್ಟರ್ ಅಂತಂದ್ರೆ ಸಭಾಧ್ಯಕ್ಷನು ಸಭಾ ಸೇವಕರು ಅಂದ್ರೆ ಎಲ್ಲ ಒಂದೇ ಪದಗಳು. ಅದರ ಬೇರೆ ಬೇರೆ ತರ ಏನ್ ಮಾಡಿದ್ರೆ ಬಳಕೆ ಮಾಡಿದ್ದಾರೆ ಅಷ್ಟೇ ಹೊರತು ಅದು ಎಲ್ಲ ಒಂದೇ ಅರ್ಥ ಕೊಡಂತದ್ದು. ಅದರ ಮಿನಿಸ್ಟರ್ ಅಂತ ವಾರ್ತೆ ಆಕ್ಚುಲಿ ಮೂಲ ವಾರ್ತೆ ಬರೋದು. ಮಿನಿಸ್ಟರ್ ಅಂದ್ರೆ ಏನಪ್ಪಾ ಇವಾಗ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಏನರ್ಥ? ಚೀಫ್ ಮಿನಿಸ್ಟರ್ ದೊಡ್ಡ ವ್ಯಕ್ತಿನ? ನಾವು ಚೀಫ್ ಮಿನಿಸ್ಟರ್ ಅಂತಂದ್ರೆ ಮುಖ್ಯವಾಗಿ ಮಿನಿಸ್ಟರ್ ಮಾಡೋರು, ಮುಖ್ಯವಾಗಿ ಸೇವೆ ಮಾಡೋಂಥವ್ರು. ಸೇವೆನ ಏನ್ ತಿಳ್ಕೊಂಡ್ಬಿಡ್ತಾರೆ ಬೈಬಲ್ ಎತ್ಕೊಂಡು ಎಲ್ಲ ಕಡೆ ಹೋಗಿ ಸೇವೆ ಮಾಡೋ ಅದಲ್ಲ, ಕೆಲಸ ಮಾಡೋರು ಅಂತ ಅರ್ಥ. ಇವರು ಚೀಫ್ ಮಿನಿಸ್ಟರ್ ಅಂದ್ರೆ ಏನು ಉಲೋ ಇಂಡಿಯಾ ನಮ್ಮ ಕರ್ನಾಟಕಕ್ಕೆಲ್ಲ ಹೋಗ್ಬಿಟ್ಟು ಸೇವೆನ ಮಾಡ್ತಾರೆ? ಇಲ್ಲ, ಕೆಲಸ ಮಾಡ್ತಾರೆ. ಅವರ ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ಗೆ ಜನಗಳಿಗಾಗಿ ಏನ್ಬಿಡ್ರಿ ಅವರು ಮಾಡೋಂಥದ್ನೇ ಹೇಳೋದು. ಅದೇ ರೀತಿ ಸಭೆಗಾಗಿ ಮಾಡೋಂಥವ್ರಿಗೆ ಹೇಳೋದೇನಪ್ಪ ಅಂದ್ರೆ ಪಾಸ್ಟರ್, ಬಿಷಪ್. ಸೊ ಈ ಐದು ಊರಲ್ಲಿ ಐದು ಜನ ಏನಾಗಿದ್ರು ಬಿಷಪ್ಗೋ ಇದ್ರು ಅಲ್ವರ. ಈ ಬಿಷಪ್ ಏನ್ರಿ ಒಂದು ಕೆಲಸ ಏನಪ್ಪ ಅಂದ್ರೆ ಸಭೆನೇನ್ರಿ ನಡೆಸೋಂಥದ್ದು ಅಲ್ವರ. ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಇದನ್ನ ಸೇವೆ ಅಂತ ತಗೊಂಡು ಏನ್ರಿ ಒಂದು ಒಂದು ಗೌರವದಿಂದ ಒಂದು ಪೊಸಿಷನ್ ಅಂತ ಏನ್ ಮಾಡಿದ್ರು ಹೇಳ್ಕೊಳಕ್ ಏನ್ ಮಾಡಿದ್ರು ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಒಂದು ಗಂಭೀರವಾದಂತ ಗೌರವವಾದಂತ ಒಂದು ಸ್ಥಾನ ಅಂತ ಅದರ ನೋಡಿ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಸಭೆಯ ಸಭಾಧ್ಯಕ್ಷನ ಬಗ್ಗೆ ಓದಿ ನೋಡೋಣ. ಮಾರ್ಕ್ 10:45 ಓದಿ. ಮಾರ್ಕ್ 10:45 ಮಾರ್ಕ್ 10:45 ಓದಿ ಸರ್.
ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು.
ಅದೇ ಸೇವೆ ಮಾಡೋದೇನ್ರಿ ಪ್ರಾಣನೇ ಏನಾಗಿರ್ಬೇಕು ಕೊಡೋದಕ್ಕೆ ಸಿದ್ಧವಾಗಿರ್ಬೇಕು. ಸೊ ಈ ಐದು ಜನ ಬಿಷಪ್ ಏನಿದ್ರು ಇವ್ರಿಗೆ ಸಭೆ ಏನಾಯ್ತು ಬೆಳೀತಾ ಹೋಯ್ತು. ಅವಾಗ ಸಭೆ ಏನಾಗೋಯ್ತು ಅಂದ್ರೆ ಎರಡು ಭಾಗ ಆಯ್ತು. ಒಂದು ಕ್ಲರ್ಜಿ, ಇನ್ನೊಂದು ಲೈಟಿ ಅಂತ ಹೇಳ್ತಾರೆ. ಅಂದ್ರೆ ಸಭಾಧ್ಯಕ್ಷರು ಆಮೇಲೆ ಏನ್ರಿ ಸಭೆಯ ಸದಸ್ಯರುಗಳು. ಸಭೆಯ ಸದಸ್ಯರುಗಳಿಗೆ ಸಭಾಧ್ಯಕ್ಷನ ಹುದ್ದೆಯಲ್ಲಿ ಏನು ಅಂತ ಪಾಲೇ ಇರಲಿಲ್ಲ. ಸಭೆಗೆ ಬಂದು ಹೋಗೋದು ಅಷ್ಟೇ ಅವ್ರ ಕೆಲಸ. ಅದರ ಅದೇ ಸಭಾಧ್ಯಕ್ಷನ ಒಂದು ಕೆಲಸ ಸಭೆ ನಡೆಸೋದು, ಅದರ ಸಭೆಯ ಮೇಲ್ವಿಚಾರಣೆ ಮಾಡೋದು, ಸಭೆಯ ಎಲ್ಲ ಕಾರ್ಯಗಳನ್ನ ಮಾಡೋದು, ಹಾಡಾಡೋದು, ಅದರ ನಡೆಸೋಂಥದ್ದು, ಅದರ ಉಪದೇಶ ಮಾಡೋಂಥದ್ದು, ಇವೆಲ್ಲ ಕೆಲಸ ಏನ್ರಿ ಹಾ ಸಭಾಧ್ಯಕ್ಷನ ಏನು ಮಾಡ್ತಾ ಇದ್ದ ಮಾಡ್ತಾ ಇದ್ದ. ಅದರಿಂದ ಏನಪ್ಪ ಆಗೋದು ಅಂದರೆ ಸಭೆ ಎರಡು ಭಾಗ ಆಗಿ ತೊಡಗಿದ್ದೀನಿ. ಈ ಜನಗಳು ಸಭಾಧ್ಯಕ್ಷನಿಗೆ ಒಂದು ಗೌರವದಂಥ ಒಂದು ದೃಷ್ಟಿಯಲ್ಲಿ ಏನು ಮಾಡ್ರಿ ನೋಡೋಕ್ಕೆ ಶುರು ಮಾಡಿದ್ರು. ಯಾವಾಗ ಅವ್ರಿಗೆ ಗೌರವ ಘನತೆ ಏನ್ರಿ ಒಂದು ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿದ್ರು, ಸಭೆಯಲ್ಲಿ ಏನಾಯ್ತು ಒಂದು ಒಂದು ಗ್ಯಾಪ್ ಬರೋಕ್ಕೆ ಶುರು ಆಯಿತು. ಓ ಇವ್ರು ತುಂಬ ಪರಿಶುದ್ಧವಾದವರು, ತುಂಬ ಉನ್ನತವಾದವರು, ತುಂಬ ಶ್ರೇಷ್ಠವಾಗಿರೋರು. ಆಮೇಲೆ ಜನಗಳು ಯಾರಪ್ಪ ಅಂದರೆ ತುಂಬ ಕೆಳಮಟ್ಟದಲ್ಲಿರೋರು, ಸಾಮಾನ್ಯ ಜನಗಳು ಅಂತೇನ್ರಿ ಹಾಂ ಅದನ್ನು ಎರಡು ಥರ ಒಂದು ಗುಂಪು ಏನು ಮಾಡಿದ್ರು ಅಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಅದರ ಇವಾಗ ನಾವು ಟ್ರೈನಲ್ಲಿ ಹೋದ್ರೆ ಅಥವಾ ಪ್ಲೇನಲ್ಲಿ ಹೋದ್ರೆ ಹೆಂಗಿದೆ ಬಿಸ್ನೆಸ್ ಕ್ಲಾಸ್ ಎಕನಾಮಿ ಕ್ಲಾಸ್ ಅಂತ ಗೊತ್ತಾ, ಈ ಥರ ಮಾಡ್ಬಿಟ್ರ ಹಾಂ ಭೇದ ಭಾವ ಏನು ಮಾಡ್ಬಿಟ್ರ ಮಾಡಿಬಿಟ್ರು. ಯೇಸು ಕ್ರಿಸ್ತ ಏನು ಹೇಳ್ತಾರೆ ಹಾಂ ನೀವೆಲ್ಲರೂ ಏನ್ರಿ ಹಾಂ ನೀವೆಲ್ಲರೂ ಸಹೋದರಗಳೇ, ನಿಮ್ಮಲ್ಲಿ ಮೇಲೂ ಇಲ್ಲ ಕೀಳೂ ಇಲ್ಲ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ಬಿಟ್ರು ಅಂದರೆ ಈ ಥರ ಏನ್ರಿ ಒಂದು ಬೈಫ್ರಿಕೇಶನ್ ಮಾಡೋಕ್ಕೆ ಏನು ಮಾಡಿದ್ರು ಶುರು ಮಾಡೋದು ವ್ಯತ್ಯಾಸ ಅಲ್ಲರ. ಸೊ ಯಾವಾಗ ಈ ಸಭೆಯಲ್ಲಿ ಈ ಥರ ಒಂದು ಭಿನ್ನಾಭಿಪ್ರಾಯಗಳು ಬಂದು ಏನ್ರಿ ಇವ್ರಿಗೆ ತುಂಬ ಶ್ರೇಷ್ಠವಾಗಿ ನೋಡೋಕ್ಕೆ ಶುರು ಮಾಡಿದ್ರು, ಇವ್ರಿಗೇನಾಯ್ತು ಅಂದರೆ ಸ್ವಲ್ಪ ಒಂದು ಸ್ಲೋ ಆಗಿ ಹೆಮ್ಮೆ ಬರೋಕ್ಕೆ ಏನಾಯ್ತು ಶುರು ಆಯಿತು. ಆವಾಗ ಏನಪ್ಪ ಮಾಡಿದ್ರು ನೆಕ್ಸ್ಟು ತನ್ನ ವಸ್ತ್ರದಲ್ಲಿ ಏನ್ರಿ ಬದಲಾವಣೆಗೆ ತರಕ್ಕೆ ಶುರು ಮಾಡಿದ್ರು. ಅದರ ಜನಗಳಿಗೆ ಕಂಪೇರ್ ಮಾಡ್ಬೇಕ್ರಿ ಇವ್ರೇನ್ರಿ ಡಿಫ್ರೆಂಟಾಗಿ ಡ್ರೆಸ್ ಹಾಕೋದು, ಅದರ ಜನಗಳು ಒಂಥರ ಡ್ರೆಸ್ ಹಾಕೊಂಬಂದ್ರೆ ಇವ್ರೇನ್ರಿ ಅದಕ್ಕಿಂತ ಶ್ರೇಷ್ಠವಾದಂಥ ಡ್ರೆಸ್ಸು. ಹಳೆ ಕಾಲದಲ್ಲಿ ಮಹಾಜ ಹಾಕೊಂತ ಇದ್ದ ಮಹಾಜಕ ಹಾಕೊಂತ ಇದ್ದ ಡ್ರೆಸ್ಸು ಆ ಥರ ಏನ್ರಿ ಹಾಂ ಡ್ರೆಸ್ಗಳು ಹಾಕ್ಕೊಂಡು ಅದರ ತುಂಬ ಒಂದು ಗೌರವದಿಂದ ಅಂದರೆ ತುಂಬ ಟಿ ವಿಯಾಗಿ ಏನ್ರಿ ಬರೋಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಅವಾಗ ಜನಗಳು ಇವ್ರು ಇನ್ನೂ ಅಧಿಕವಾಗಿ ಏನ್ರಿ ಹಾಂ ರೆಸ್ಪೆಕ್ಟ್ ಕೊಡೋಕ್ಕೆ ಏನು ಮಾಡೋದು ಶುರು ಮಾಡಿದ್ರು. ನೋಡಿ ಆ್ಯಕ್ಚುಲಿ ಈ ಒಂದು ಡ್ರೆಸ್ ಜೊತೆಗೆ ಎಷ್ಟೋ ಟೈಟ್ಲ್ಗಳನ್ನ ಏನು ಮಾಡಿದ್ರು ಹೆಸರು ಜೊತೆಗೆ ಇಟ್ಕೊಳಕ್ಕೆ ಶುರು ಮಾಡಿದ್ರು. ನೋಡಿ ಆ್ಯಕ್ಚುಲಿ ಇವೆಲ್ಲ ಏನಂದರೆ ನಮಗೆ ಸಭೆಯಲ್ಲಿ ಕೊಟ್ಟಿರೋಂಥ ಸೇವಕರ ಹುದ್ದೆಗಳು, ಇದನ್ನು ನಮ್ಮ ಹೆಸರು ಜೊತೆಗೆ ಮಾಡೋಂಗಿಲ್ಲ ಸೇರ್ಸಾಗಿಲ್ಲ. ಇವರೇನು ಮಾಡಿದ್ರು ಹೆಸರು ಜೊತೆಗೆ ಸೇರ್ಕೊಳಕ್ಕೆ ಶುರು ಮಾಡ್ರು. ಸುವಾರ್ತಿಕನು ಅಲ್ದರ ಆಮೇಲೆ ಏನ್ರಿ ಉಪದೇಶಕನು ಬೋಧಕನು ಅಲ್ದರ ಹಾಂ ಅಂತ ನೋಡ್ರಿ ಬೈಬಲ್ ಹೇಳ್ತಾರೆ ಎಫೆಸ್ಯರ ಬರೆದ ಪತ್ರಿಕೆ 4:11-13 ಹಾಂ
ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾ ಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು.
ನೋಡ್ರ
ದೇವಜನ
ಇವನ್ನೆಲ್ಲ ಅನುಗ್ರಹಿಸಿದ್ರು. ಇವೆಲ್ಲ ಆಕ್ಚುಲಿ ನಮ್ಮ ಮಾಡೋಂಥ ಕೆಲಸ ಇದು ಟೈಟ್ಲ್ ಅಲ್ಲ. ಇವ್ರೇ ಮಾಡ್ಬಿಟ್ರು ಇದನ್ನ ಟೈಟ್ಲ್ ಆಗಿ ಮಾಡಿದ್ರು ಉಪಯೋಗಿಸೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಜನಗಳು ಇವ್ರನ್ನ ಕರಿಬೇಕಾರೆ ಹೆಂಗೆ ಕರಿಕೆ ಶುರು ಮಾಡಿದ್ರು, ಓ ಪಾಸ್ಟರ್ ಅಯ್ಯೋರೇ ಅದರ ಪಾಸ್ಟರ್ ಅಂತ ಏನು ಮಾಡೋಕ್ಕೆ ಇವ್ರನ್ನ ಹೇಳಕ್ಕೆ ಶುರು ಮಾಡಿದ್ರು. ಇವಾಗ ವ್ಯವಸ್ಥೆ ಮಾಡಿದ್ರಿ ಎಲ್ಲ ಜನಗಳನ್ನು ಕರಿಬೇಕಾದ್ರೆ ಅಥವಾ ಇವ್ರನ್ನ ಸಪ್ರೇಟಾಗಿ ಪಾಸ್ಟರ್ ಅಂತ ಹೆಸರಿಟ್ಟು ಕರಿಬೇಕಾರೆ ಏನಾಯ್ತು ಅಲ್ಲಿ ಗೌರವ ಜಾಸ್ತಿ ಆದಂಗೆ ಆಯಿತು. ಆವಾಗ ಇವ್ರಿಗೆ ಏನಾಯ್ತು ಸ್ವಲ್ಪ ಇನ್ನ 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 ಫಸ್ಟೇ ಹೆಮ್ಮೆ ಇದೆ ಏನಾಯ್ತು ಇನ್ನ ಇನ್ನೂ ಸ್ವಲ್ಪ ಜಾಸ್ತಿ ಬರೋಂಗೆ ಶುರು ಆಯಿತು. ಯೇಸು ಕ್ರಿಸ್ತ ಏನು ಹೇಳ್ತಾರೆ ಹಾಂ ಯಾರ್ದು ಒಂದು ತಂದೆ ಅಂತ ಏನು ಮಾಡಕ್ಕೆ ಹೋಗ್ಬಿಡಿ ನೀವು ಕರಿಬೇಡಿರಿ. ಇವ್ರು ಏನು ಮಾಡೋದು ತಂದೆ ಅಂತ ಇಟ್ಕೊಂಡು ಶುರು ಮಾಡೋದು ತಂದೆ ಅಂದ್ರೆ ಏನ್ರಿ ಓ ನೀವೆಲ್ಲ ಜನಗಳಿಗೂ ಆತ್ಮಿಕವಂತ ತಂದೆ ನಾನು ಅಂತ ತಂದೆ ಅಂತ ಏನು ಮಾಡೋದು ಇಟ್ಕೊಳಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತ ಏನು ಹೇಳ್ತಾರೆ ತಂದೆ ಬಗ್ಗೆ ಹೇಳ್ಬೇಕಾರೆ ಓದಿ ಮತ್ತೆ 23:9-8
ಇದಲ್ಲದೆ ಭೂಲೋಕದಲ್ಲಿ ಆದರೆ ನೀವು ಬೋಧಕರನ್ನಿಸಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ.
ನೋಡ್ರ ಏನ್ರಿ ನೀವೆಲ್ಲ ಸಹೋದರಗಳೇ ಬೋಧಕರು ಅಂತ ಕೂಡ ಕಡೆಯಂಗಿಲ್ಲ ರೀ, ಅದರ ತಂದೆ ಅಂತ ಕಡೆಯಂಗಿಲ್ಲ, ಯಾವ ಪದವಿ ಯಾವ ಗೌರವ ಇಲ್ಲ. ಯೇಸು ಕ್ರಿಸ್ತ ಒಂದೇ ಟೈಟಲ್ ಕೊಟ್ಬಿಟ್ರು ನೀವೆಲ್ಲರೂ ಈಕ್ವಲ್ ಯುವರ್ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲ ಸಹೋದರಗಳು ಅಂತ. ಇವ್ರೇನು ಮಾಡ್ಬಿಟ್ರು ಅಂದರೆ ಇದನ್ನು ಮೀರಿ ಇದನ್ನು ಏನ್ರಿ ಹಾಂ ತಮ್ಮ ಒಂದು ಟೈಟ್ಲಾಗಿ ಉಪಯೋಗಿಸೋದಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ನೆಕ್ಸ್ಟು ಸೈನ್ಸ್ ಸಂತರು ಅಂತ ಏನು ಮಾಡಿದ್ರು ಹಾಂ ಅದರ ಆ ಒಂದು ಪದವಿ ಇಟ್ಕೊಳಕ್ಕೆ ಏನು ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು ಸೈನ್ಸ್ ಅಂತ. ಅದರ ಏನಪ್ಪ ಇದು ಸೈಂಟ್ ಅಂದರೆ ಹಾಂ ಈ ಪದ ಕೇಳಿದಿರಾ ಹಾಂ ಸೈಂಟ್ ಆ್ಯಂಟೋನಿಯಾರ್ ಸೈಂಟ್ ಝೇವಿಯರ್ ಕೇಳಿದಿರಲ್ಲ ಹಾಂ ಸೈಂಟ್ ಮೇರಿ ಸೈಂಟ್ ತೆರಿಸಾ ಏನಿದು ಸೈಂಟ್ ಅಂದರೆ ಅಲ್ವರಾ. ಆ್ಯಕ್ಚುಲಿ ಸೈಂಟ್ ಅಂದ ಇಂಗ್ಲೀಷ್ ಪದ ಆ್ಯಕ್ಚುಲಿ ಸ್ಯಾಂಕ್ಟಿಫೈಡ್ ಅಂತ ಅರ್ಥ. ಸ್ಯಾಂಕ್ಟಿಫೈಡ್ ಅಂದ್ರೆ ಏನರ್ಥ ಏನ್ರಿ ಪರಿಶುದ್ಧವಾಗಿರೋರು. ಏನು ಪರಿಶುದ್ಧವಾಗಿರೋರು ಅಂದರೆ ಮದುವೆ ಮಾಡ್ಕೊಂಡಿದ್ದೀರಾ ಹಂಗೇ ಪರಿಶುದ್ಧವಾಗಿರೋ ಪರಿಶುದ್ಧನ ಪರಿಶುದ್ಧ ಹಂಗಾಗಲ್ಲ ಮನುಷ್ಯ ಪರಿಶುದ್ಧ ಮತ್ತೆ ಹೇಗಾಗ್ತಾನೆ ನೋಡಿ, ಸತ್ಯವೇದರು ಹೇಳ್ತಾರೆ, ಓದೋಣ. 1 ಕೊರಿಂಥ 1:2 ಓದಿ.
ಸ್ವಸ್ಥೇನನು ಕೊರಿಂತದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ.
ಥ್ಯಾಂಕ್ ಯು. ಅಲ್ವರ ನೋಡ್ಬೇಕಾರೆ ಏನ್ರಿ, ಕೊರಿಂಥದಲ್ಲಿರುವಂಥ ಸಭೆಗೆ ಅಂದ್ರೆ ಯಾರಪ್ಪ, ಕ್ರಿಸ್ತ ಯೇಸುನಲ್ಲಿ ಪ್ರತಿಷ್ಠೆ ಆದವರು, ದೇವಜನನಾಗುವುದಕ್ಕೆ ಕರೆಯಲ್ಪಟ್ಟವರು. ನಿಮಗೆ ಯೇಸು ಕ್ರಿಸ್ತನ ರಕ್ತದಿಂದ ಏನ್ರಿ ಆದವರು ಅಂತೀವ್ರ, ಪ್ರತಿಷ್ಠೆಯಾದವರು, ಇವರೇ ಸ್ಯಾಂಕ್ಟಿಫೈಡ್ ಒನ್ಸ್. ಅಂದ್ರೆ ಒಬ್ಬ ಮನುಷ್ಯ ಪರಿಶುದ್ಧ ಆಗ್ತಾನೆ, ಹೆಂಗ್ ಪರಿಶುದ್ಧ ಆಗ್ತಾನೆ, ಯೇಸು ಕ್ರಿಸ್ತನ ರಕ್ತದಿಂದ. ಯೇಸು ಕ್ರಿಸ್ತ ಇವ್ರು ಮತ್ತೆ ಸ್ಪೆಷಲ್ ರಕ್ತ ಕೊಟ್ಟವ್ರ, ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ್ ಕೊಟ್ಟವ್ರೆ. ಅಂದ್ರ ಇವ್ರು ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರೋ ಅವರೆಲ್ಲ ಏನಾಗಿದ್ದಾರೆ ಇವಾಗ, ಯೇಸು ಕ್ರಿಸ್ತನಲ್ಲಿ ಸಂತರುಗಳಾಗಿದ್ದಾರೆ, ಪರಿಶುದ್ಧರಾಗಿದ್ದಾರೆ. ಅಂದ್ರೆ ಇವಾಗ ಏನ್ ಮಾಡ್ಬಿಟ್ರು ಅಂತಂದ್ರೆ, ಈ ಸೇಂಟ್ಗಳಿಗೆ ಮಾತ್ರ ಸ್ಪೆಷಲ್ ಒಂದು ಸ್ಥಾನ, ಸ್ಪೆಷಲ್ ಮರ್ಯಾದೆ ಮಾಡೋದು ಕೊಡಕ್ಕೆ ಶುರು ಮಾಡೋದು. ಆಮೇಲೆ ಏನ್ರಿ, ಅಯ್ಯೋ ಇವರು ದೇವ್ರಿಗೂ ಮನುಷ್ಯನಿಗೆ ಏನಾಗಿದೆ, ಮಧ್ಯಸ್ಥರಾಗಿದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಅಂದರೆ, ಸೆಂಟ್ ಆಂಥೋನಿಯರ್ ಅಂತೆ, ಸೆಂಟ್ ಜೇವಿಯರ್ ಅಂತೆ, ಸೆಂಟ್ ತೆರೇಸಾ ಅಂತೆ, ಇವ್ರನ್ನೆಲ್ಲ ಏನು ಮಾಡ್ರು, ಮಧ್ಯಸ್ಥರಾಗಿ ಇಟ್ಬಿಟ್ರು. ಸತ್ಯವೇದ ಏನಪ್ಪ ಹೇಳ್ತಾನೆ, ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಜನಂತೆ. ಓದಿ ನೋಡೋಣ, 1 ತಿಮೋತಿ 2:3 ಓದಿ ಬಿದ್ದಾರೆ.
ಬ್ರದರ್ ಹೇಳಿ ಇನ್ನೊಂದು.
ಸೆಕೆಂಡ್ 1 ತಿಮೋತಿ 2:3-6 ಸುರೇಶ್ ಬದರ್, ಸುರೇಶ್ ಬದರ್, ಮಾಯಾ ಸಿಸ್ಟರ್, ದೇವದನ್ ಬದರ್, ಅನಿಲ್ ಬದರ್, ಯಾರು ಓದ್ತೀರಾ?
ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ.
ನೋಡ್ರ, ದೇವರು ಒಬ್ಬರೇ, ದೇವ್ರಿಗೂ ಮನುಷ್ಯನಿಗೂ ಮಧ್ಯಸ್ಥರ ಜನಂತೆ, ಒಬ್ಬರೇ. ಅದು ಯಾರಪ್ಪ? ಯೇಸು ಕ್ರಿಸ್ತನೇ. ಆಂಟೋನಿಯಾರು ಇಲ್ಲ, ಝೇವಿಯರು ಇಲ್ಲ, ತೆರೇಸನ್ ಇಲ್ಲ, ಮೇರಿ ಯಾರು ಇಲ್ಲ ರೀ. ಇವ್ರೇನು ಮಾಡ್ಬಿಟ್ರು, ಇವನ್ನೆಲ್ಲ ತಂದು ಮಾಡ್ಬಿಟ್ರು, ಸೆಂಟ್ರಲ್ಲಿ ಇಟ್ಬಿಟ್ರು. ಅವಾಗ ಜನಗಳು ಏನ್ರಿ, ಬೈಬಲ್ ಇಲ್ವಲ್ಲ, ಅದಕ್ಕೆ ಜನಗಳು ಇವನ್ನೆಲ್ಲ ತುಂಬ ಗೌರವದಿಂದ ಮಾಡೋಕ್ಕೆ ನೋಡೋಕೆ ಶುರು ಮಾಡಿದ್ರು. ಯಾವಾಗ ಜನಗಳು ಇವ್ರಿಗೆ ಮರ್ಯಾದೆ ಜಾಸ್ತಿ ಕೊಡೋಕೆ ಶುರು ಮಾಡಿದ್ರು, ಇವ್ರೇನಪ್ಪ ಮಾಡೋದಂದ್ರೆ, ಇನ್ನೂ ಅಧಿಕವಾಗಿ ಟೈಟಲ್ಗಳಲ್ಲಿ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಹೆಸರು ನಡುವೆ ಅಲ್ಲರಿ ಯಾರಪ್ಪ, ರೆವರೆಂಡ್ ಅಂತ ಕೇಳಿದ್ರಾ? ರೆವರೆಂಡ್ ಅಂದ್ರೆ ಟೈಟ್ಲಾ? ರೆವರೆಂಡ್ ಸೋನ್ ಸೋ ಅಂತ ಅಂತೀನಿ. ಅದರ ಏನಪ್ಪ ರೆವರೆಂಡ್ ಅಂದ್ರೆ, ನಾವೇನು ತಿಳ್ಕೊಂಬಿಡ್ತೀವಿ, ರೆವರೆಂಡ್ ಅಂದ್ರೆ ಒಂದು ಪೊಸಿಷನ್ನು ಅಂತ. ರೆವರೆಂಡ್ ಅಂದ್ರೆ ತಂದೆ ದೇವರಿಗಿರಂತ ಏನ್ರಿ ಹೆಸರು, ಅವ್ರ ನಾಮ ಅದು. ಇದನ್ನೇ ಏನ್ ಮಾಡ್ಬಿಟ್ರು, ಮನುಷ್ಯ ತನಗಿಟ್ಕೊಳಕ್ ಶುರು ಮಾಡ್ದ. ನೋಡಿ ಎಲ್ಲಿ ಹೇಳ್ತಾರೆ ಬೈಬಲಲ್ಲಿ, ಕೀರ್ತನೆ 111:9 ಓದಿ. ಕೀರ್ತನೆ 111:9
ಯಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ, ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ.
ಅದ ನಮ್ಮ ಏನ್ರಿ ಪರಿಶುದ್ಧವು ಭಯಂಕರ. ಆ ಭಯಂಕರ ಅಂತ ಪದ ಬರ್ತಾ ಗೊತ್ತಾ, ಅದೇ ಇಂಗ್ಲೀಷಲ್ಲಿ ಬರೋ ರೆವರೆಂಡ್. ನೋಡಿ ಇಂಗ್ಲೀಷಲ್ಲಿ ಓದ್ತೀನಿ ಇಲ್ಲಿ, Psalm 111:19. ಈ ಸೆಂಡ್ ರಿಡೆಂಪ್ಷನ್ ಟು ಇಸ್ ಪೀಪಲ್, ಈ ಹ್ಯಾಟ್ ಕಮಾಂಡ್ ಆಸ್ ಇಸ್ ಕಮನ್ ಇನ್ ಫಾರ್ ಎವರ್. ಹೋಲಿ ಅಂಡ್ ರೆವರೆಂಡ್ ಈಸ್ ಇಸ್ ನೇಮ್. ಹೋಲಿ ಅಂಡ್ ರೆವರೆಂಡ್ ಈಸ್ ಗಾಡ್ಸ್ ನೇಮ್. ದೇವ್ರ ಹೆಸರು ಏನಪ್ಪ ಅಂದ್ರೆ ಪರಿಶುದ್ಧನು, ಮತ್ತೇನ್ರಿ ಭಯಂಕರರು. ಆ ಭಯಂಕರ ಅಂತ ಪದ ದೇವ್ರು ಕೊಡಂತ. ಇದು ನಮ್ಮ ಮನುಷ್ಯ ಮಾಡೋದು ಹೇಳ್ಕೊಳಕ್ಕೆ, ತನಗೆ ಇಟ್ಕೊಳಕ್ ಶುರು ಮಾಡ್ಬಿಟ್ಟ. ಇವಾಗ ಯೋಚನೆ ಮಾಡಿ, ಮನುಷ್ಯ ಮತ್ತೆ ದೇವ್ರು ಈಕ್ವಲ್ಲ. ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದಾರೆ, ದೇವದೂತರಿಗಿಂತ ಏನ್ ಮಾಡೋದು ಸ್ವಲ್ಪ ಕಮ್ಮಿಯಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದಾರೆ. Kirtan 8:4-5 ಹೇಳ್ತಾರಲ್ಲ, ಅದು ಆದಾಮ್ ಬಗ್ಗೆ ಹೇಳೋದು. ಪಾಪದ ಬಿದ್ದಿರ ಮನುಷ್ಯ ಇನ್ನಾ ಮೋಸವಾಗಿ ಏನಾಗಿದ್ದಾನೆ ಕೇಳಿದ್ದಾನೆ. ಹಂಗಿರ್ಬೇಕಾರೆ ಪಾಪದ ಬಿದ್ದಿರಂತ ಮನುಷ್ಯನ್ಗೂ ದೇವ್ರಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯನಾ? ಕರ್ತನಲ್ಲಿ ಪ್ರೀತಿ ಆದ್ರೆ ಖಂಡಿತವಾಗೂ ಸಾಧ್ಯ ಇಲ್ಲ. ಯೋಚನೆ ಮಾಡ್ರಿ, ಇದು ಎಷ್ಟೋ ಜನ ತನ್ನ ಹೆಸರು ಪಕ್ಕದಲ್ಲಿ ಏನಂತಾರೆ, ಈ ಟೈಟ್ಲ್ಗಳನ್ನ ಪ್ರಿಫಿಕ್ಸ್ ಆಗಿ ಇಟ್ಕೊಂತಾರೆ, ಡಾಕ್ಟರ್, ಪ್ರೊಫೆಸರ್, ಕ್ಯಾಪ್ಟನ್, ಪೊಲೀಸ್ ಆಫೀಸರ್ಗಳು ಅಲ್ವರ, ಏನಕ್ಕೆ ಇಟ್ಕೊಂತಾರೆ ಅಂತಂದ್ರೆ, ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಯಾಕೆಂದ್ರೆ ಇವಾಗ ನೋಡಿ, ಇವಾಗ ಟ್ರೈನೋ ಇಲ್ಲ ಏರೋಪ್ಲೇನೋ ಟಿಕೆಟ್ ಏನೋ ಬುಕ್ ಮಾಡ್ಬೇಕಾದ್ರೆ ವೇಟಿಂಗ್ ಲಿಸ್ಟ್ ಬರ್ತಾರೆ ಗೊತ್ತಾ? ಆ ವೇಟಿಂಗ್ ಲಿಸ್ಟಲ್ಲಿ ನಾವು ಡಾಕ್ಟರ್ ಅಥವಾ ಪೊಲೀಸ್ ಆಫೀಸರ್ ಅಥವಾ ಡಿಟೆಕ್ಟಿವ್ ಅಥವಾ ಆರ್ಮಿ ಪರ್ಸನ್ ಅಂತ ಬರ್ದ ಅಂತಂದ್ರೆ, ವೇಟಿಂಗ್ ಲಿಸ್ಟ್ ಕನ್ಫರ್ಮೇಶನ್ ಮಾಡೋಕ್ಕೆ ಇಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆ ಯೋಚನೆ ಮಾಡಿ, ಅಷ್ಟು ದೊಡ್ಡ ಪ್ಲೇನಲ್ಲಿ ಒಬ್ಬ ಡಾಕ್ಟರ್ ಇದ್ರೆ ಏನು ಮಾಡ್ಬೋದು, ಎಷ್ಟು ಪ್ರಾಣ ಏನು ಮಾಡೋದು ಉಳಿಸ್ಬೋದು. ಒಬ್ಬ ಪೊಲೀಸ್ ಅವನಿದ್ರೆ ಏನು ಮಾಡ್ಬೋದು, ಏನೋ ದುರ್ಘಟನೆ ಆದವಾಗ ಎಷ್ಟೋ ಜನ ಅಪಾಯದಿಂದ ಏನ್ ಮಾಡಿದವನ ಕಾಪಾಡ್ಬೋದು, ಅದಕ್ಕೆ ಕಂಡಿಡಿಯೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇದನ್ನ ಏನ್ ಮಾಡಿದ್ರು ಮಾಡಿದ್ರು. ಇವ್ರು ಏನ್ ಮಾಡ್ಬಿಟ್ರು ಅಂತೆ, ಇದನ್ನ ಫ್ಯಾಷನ್ ಆಗಿ ಯೂಸ್ ಮಾಡಕ್ ಶುರು ಮಾಡ್ಬಿಟ್ರು. ಅದರ ಏನಂತ ಇಟ್ಕೊಂಡು ರೆವರೆಂಡ್, ಮೋಸ್ಟ್ ಹೋಲಿ ರೆವರೆಂಡ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಪಕ್ಕದಲ್ಲಿ ಹೆಸರು ಪಕ್ಕದಲ್ಲೆಲ್ಲ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಅದರ ಯಾಕಪ್ಪ ಇದೇ ಥರ ಎಲ್ಲರೂ ಇಟ್ಕೊಂತಾರ, ಕಸ ಹೊಡಿ ಹಂಗೆ ಇಟ್ಕೊಂತಾನ, ಕಸ ಹೊಡಿ ಏನೋ ಅಂತ ಅಂದ್ಬಿಟ್ಟು ಹೆಸರು ಇಟ್ಕೊಂತಾನ, ಇಲ್ವಲ್ಲ. ಅಕೌಂಟೆಂಟ್ ಕೆಲಸ ಮಾಡಿದ್ರೆ ಅಕೌಂಟೆಂಟ್ SS ಅಂತ ಅಂದ್ಬಿಟ್ಟು ಹೆಸರು ಇಟ್ಕೊಂತಾರ, ಇಲ್ವಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಇದು ಸತ್ಯವೇದಿಕೆನಾಯ್ತು, ವಿರುದ್ಧವಾಗಿತ್ತು ಅಲ್ವರ. ಆಮೇಲೆ ಹಿಂಗೆ ಪೊಸಿಷನ್ಸ್ ಎಲ್ಲ ಹೆಸರುಗಳೆಲ್ಲ ಇಟ್ಕೊಂಡಿದ ಮೇಲೆ ಏನ್ರಿ ಇನ್ನ ಗ್ರ್ಯಾಂಡ್ ಆಗದೇ ಮಾಡಿದ್ರು, ಬಟ್ಟೆಗಳನ್ನ ಹಾಕಕ್ ಶುರು ಮಾಡಿದ್ರು. ಯಾವ ತರ ಗ್ರ್ಯಾಂಡ್ ಆಗಿ ಅಂತಂದ್ರೆ, ಈ ಮಹಾಯಾಜಕ ಏನ್ರಿ ಗ್ರ್ಯಾಂಡ್ ಆಗಿರೋ ರೋಬ ಕೊಂಬರ್ತಾರೆ ಗೊತ್ತಾ, ಆ ತರ ಏನ್ರಿ ಗೋಲ್ಡನ್ ಗೋಲ್ಡನ್ ಗಡಲ್ದು ವೈಟ್ ಲೆನಿನ್ ಬಟ್ಟೆ ಹಾಕೊಂಡು ಏನ್ರಿ, ಓ ಪರಿಶುದ್ಧವಾಗಿರೋ ತರ, ಇಲ್ದಿರೋ ಬೈಬಲ್ ಇಲ್ದಿರೋರೆಲ್ಲ ಏನ್ರಿ ಮಾಡಕ್ ಶುರು ಮಾಡಿದ್ರು. ಹೆಂಗಾಗ್ಬಿಟ್ರು ಅಂದ್ರೆ, ಸಭೆಗೆ ಸಭಾಧ್ಯಕ್ಷನ್ ಬರ್ತಾರೆ ಅಂತಂದ್ರೆ ಏನ್ರಿ ಏನ್ ಬಂದಂಗೆ ಗ್ರ್ಯಾಂಡ್ ಆಗಿ ಏನ್ರಿ ರೆಡ್ ಕಾರ್ಪೆಟ್ ಅಲ್ಲಿ ಏನೋ ಬಂದಂಗೆ, ದೊಡ್ಡ ಹೀರೋ ಹೀರೋಯಿನ್ ಬಂದಂಗೆ. ಇಲ್ಲಾಂದ್ರೆ ಸರ್ಕಸ್ ಕಂಪನಿಲಿ ಜೋಕರ್ಗಳು ಬರ್ತಾರೆ ನೋಡ್ರಿ ಇದ್ದೀನಿ, ಒಂದೊಂದು ವಾರ ಒಂದೊಂದರ ಆ ಥರ ಏನ್ರಿ ಬರೋದಕ್ಕೆ ಶುರು ಮಾಡಿದ್ರು. ಈಗ ಸರಿ ಇವೆಲ್ಲ ಹೆಂಗ್ ಶುರು ಆಯಿತು, ಇವೆಲ್ಲ ಸಭೆಯಲ್ಲಿ ಹೇಗೆ ಬಂತು ಅಂತ ಹೇಳ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಿಗಳೇ, ಆ ಕಾಲದಲ್ಲಿ ಇಡೀ ಲೋಕಕ್ಕೆ ಕ್ಯಾಪಿಟಲ್ ಯಾರಪ್ಪ ಅಂತ ನೋಡ್ತೀನಿ ಅಂದರೆ ರೋಮ್. ಇಡೀ ಲೋಕನ ಆಳ್ವಿಕೆ ಮಾಡ್ತಿದ್ರೆ ರೋಮ್ ರಾಜ್ಯ. ಅದರ ರೋಮ್ ರಾಜ್ಯ ಚೆನ್ನಾಗಿ ಜ್ಞಾಪನ ಆಯ್ತಾ, ದಾನಿಯೇಲ್ 2ನೇ ಅಧ್ಯಾಯದಲ್ಲಿ 4ನೇ ಒಂದು ಜೀವಿ, 4ನೇ ಒಂದು ಲೋಹ ರೋಮ್ ರಾಜ್ಯ. ರೋಮ್ ರಾಜ್ಯ ಇಡೀ ಲೋಕನ ಏನು ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ, ಯೇಸುಗೆ ಸುಡ್ಬೇಕು ರೋಮ್ ರಾಜ್ಯ ಥರ ಇದ್ದಿದ್ದು. ಆ ರೋಮ್ ರಾಜ್ಯಕ್ಕೆ ಕಾನ್ಸ್ಟ್ಯಾಂಟೀನ್ ಅಂತ ಎಂಪರರ್ ಇದ್ದ. ಇವನೇನು ಮಾಡ್ತಾನೆ, ಒಂದಿನ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನ ಆಕಾಶದಲ್ಲಿ ಒಂದು ಶಿಲುಬೆ ಕಾಣಿಸ್ತಂತೆ ಅವನಿಗೆ, ಅದನ್ನು ಬೇರೆ ಯಾರು ಕಾಣಿಸಲ್ಲ, ಇವನು ಹೇಳ್ಕೊಂತಾನೆ ಕಾಣಿಸ್ತು ಅಂತ. ಸೊ ಆ ಶಿಲುಬೆ ನೋಡಿದ ಮೇಲೆ ಯುದ್ಧಕ್ಕೆ ಹೋಗಿದ ಮೇಲೆ ಯುದ್ಧದಲ್ಲಿ ಗೆದ್ದು ಬಿಡ್ತಾನೆ. ಗೆದ್ದಿದ ತಕ್ಷಣ ಇವನೇನು ಮಾಡ್ತಾನೆ, ಬಂದ್ಬಿಟ್ಟು ಅದು ಒಂದು ಶಿಲುಬೆ ಇದೆಲ್ಲ ಅದು ಯಾರ್ದು ಅಂತ ಕೇಳ್ಬೇಕು, ಅದು ಕ್ರಿಶ್ಚಿಯನ್ಸ್ದು, ಯೇಸು ಕ್ರಿಸ್ತ ಸತ್ತಿರೋದು ಶಿಲುಬೆ ಮೇಲೆ ಅಂತ ಹೇಳ್ಬೇಕಾದ್ರೆ, ಇವನೇನು ಮಾಡ್ತಾನೆ ಆ ಶಿಲುಬೆ ನೋಡಿದ ಮೇಲೆ ನನಗೆ ಯುದ್ಧದಲ್ಲಿ ಜಯ ಆಯಿತು ಅಂತ ಅಂದ್ಬಿಟ್ಟು ಇವನೇನು ಮಾಡ್ತಾನೆ, ಇವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿಬಿಡ್ತಾನೆ. ಕ್ರಿಶ್ಚಿಯಾನಿಟಿ ಏನು ಕನ್ವರ್ಟ್ ಆಗ್ತಾನೆ, ಸತ್ಯದ ಮೇಲೆ ಆಗಲಿ ದೇವ್ರ ಮೇಲೆ ಆಗಲಿ ಏನಿಲ್ಲ, ನಿಮಗೆ ಪ್ರೀತಿ ಯಾವುದೋ ಇಲ್ಲ, ನಂಬಿಕೆ ಏನಿಲ್ಲ, ಯಾವುದೋ ಇಲ್ಲ. ಏನಪ್ಪಾ ಅಂತಂದರೆ, ಒಂದು ಏನ್ರಿ ಆ ಒಂದು ಯುದ್ಧದಲ್ಲಿ ಗೆದ್ದುಬಿಟ್ನಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಹೆಸ್ರಿಗಾಗಿ ಏನು ಮಾಡ್ತಾನೆ ಅವನು, ಆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೆ. ಏನು ಬೈಬಲ್ಗೆ ಬಂದು ಏನೂ ಗೊತ್ತಿಲ್ಲ ಅವನಿಗೆ ಅಲ್ದರ, ಇವನು ಯಾವಾಗ ಕನ್ವರ್ಟ್ ಆಗ್ತಾನೋ ಇವನೇನು ಮಾಡ್ತಾನೆ, ಜನಗಳಿಗೆಲ್ಲ ಆಫರ್ ಕೊಟ್ಬಿಡ್ತಾನೆ, ಯಾರೆಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಿರೋ ಎಲ್ಲರಿಗೂ ಕೆಲಸ ಕೊಡ್ತೀನಿ, ನನ್ನ ಆಸ್ಥಾನದಲ್ಲಿ ಮದುವೆ ಇಲ್ದಿರೋ ಮದುವೆ ಮಾಡಿಸ್ತೀನಿ, ಸೈಟ್ ಇದ್ದರೂ ಸೈಟ್ ಕೊಡ್ತೀನಿ, ಜಮೀನು ಇಲ್ದಿರೋ ಜಮೀನು ಕೊಡ್ತೀನಿ, ಎಲ್ಲ ಥರ ದುಡ್ಡು ಕೊಡ್ತೀನಿ, ಎಲ್ಲ ಥರ ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಇಡೀ ರೋಮಲ್ಲಿರೋರೆಲ್ಲ ದಬ 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 ಅಂತ ಏನಾಗ್ಬಿಟ್ರು, ಕನ್ವರ್ಟ್ ಆಗ್ಬಿಟ್ರು. ಅವಾಗೆ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಬಂದಿದ್ದು, ಇಲ್ಲಿವರೆಗೂ ಕನ್ವರ್ಷನ್ ಇರಲಿಲ್ಲ. ಬರೀ ಹೇಳ್ತಾ ಗೊತ್ತಾ, ಓ ಕ್ರಿಶ್ಚಿಯನ್ಸಾ, ಓ ಕನ್ವರ್ಟ್ ಆಗ್ಬಿಟ್ರಾ, ಎಷ್ಟು ಕೊಟ್ರಿ ಫಸ್ಟ್ ಕೇಳಿ ಇದೆಯೇ ಬಂದಿದ್ದು ಅಲ್ವರಾ. ಸೊ ಯಾವಾಗ ಕ್ರಿಶ್ಚಿಯಾನಿಟಿಗೆ ಎಲ್ಲರೂ ಕನ್ವರ್ಟ್ ಆದರೋ, ರೋಮಲ್ಲಿರೋಂಥ ಪೇಗನ್ ಧರ್ಮನ ಬಿಟ್ಟು ಕ್ರೈಸ್ತ ಧರ್ಮಕ್ಕೇನಾದ್ರು ಇವರೆಲ್ಲ ಮಾರ್ಪಾಡಾಗ್ಬಿಟ್ರು. ಯಾವಾಗ ಮಾರ್ಪಾಡಾದರೂ ಸಭೆಯಲ್ಲಿ ಜನಗಳು ಏನಾಗ್ಬಿಟ್ರು ಜಾಸ್ತಿ ಆಗ್ಬಿಟ್ರು. ನೋಡಿ, ಇದಕ್ಕಿಂತ ಮುಂಚೆ ಸಭೆ ಎಲ್ಲಿ ಸೇರ್ತಾ ಇದ್ದು, ಮನೆಗಳಲ್ಲಿ ಸೇರ್ತಾ ಇದ್ದು, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಒಂದು 10-20 ಜನ 20-25 30-33 ಜನ ಹಿಂಗೆ ಸೇರ್ತಾ ಇದ್ರು. ಯಾವಾಗ ಸಭೆಯಲ್ಲಿ 100, 200, 1,000 ಜನಗಳು ಬರೋಕ್ಕೆ ಶುರು ಮಾಡಿದ್ರೋ, ಅವಾಗ ರಾಜ ಏನು ಮಾಡ್ದ, ಓಹೋ ಹಂಗಾದ್ರೆ ಮನೆಗಳಲ್ಲಿ ಸೇರೋಕ್ಕೆ ಸಾಧ್ಯ ಇಲ್ಲ, ಅವಾಗ ಏನು ಮಾಡಬೇಕು, ಒಂದು ದೊಡ್ಡ ಸ್ಥಳನ ಕಟ್ಟಬೇಕು ಅಂದ್ಬಿಟ್ಟು ರಾಜ ಏನು ಮಾಡ್ದ, ನಾನೇ ದುಡ್ಡು ಕೊಟ್ಟು ಕಟ್ಕೊಡ್ತೀನಿ ಅಂತಂದ್ಬಿಟ್ಟು ಏನಂದ್ರೆ ಸಭೆಗಳು ಕಟ್ಟಕ್ಕೆ ಶುರು ಮಾಡ್ದ. ಇವಾಗ ಯೋಚನೆ ಮಾಡಿ, ರಾಜ ಒಂದು ಸಭೆನ ಕಟ್ತಾನೆ, ಹೆಂಗೆ ಕಟ್ತಾನೆ, ಚಿಕ್ಕದಾಗಿ ಕಟ್ತಾನ, ದೊಡ್ಡ ಅರಮನೆ ಥರ ಏನ್ರಿ ಗ್ರ್ಯಾಂಡ್ ಆಗಿ ಕಟ್ಟಕ್ಕೆ ಶುರು ಮಾಡ್ದ, ಅದನ್ನೇ ಕೆತ್ತಿಡ್ರಲ್ಗಳು ಅಂತ ಹೇಳೋದು. ಇವಾಗ ಯುರೋಪಲ್ಲಿ ಹೋದ್ರೆ, ಇಂಡಿಯಾಲ್ಲಿ ಹೋದ್ರೆ ಎಲ್ಲಿದೆ ದೊಡ್ಡ ದೊಡ್ಡ ಕೆತ್ತಲ್ ಡ್ರಿಲ್ಗಳು, ದೊಡ್ಡ ದೊಡ್ಡ ಇತ್ತಲ್ಲ, ಇದೆಲ್ಲ ಕಟ್ಟಿದ್ದು ಯಾರಂದ್ರೆ ಎಲ್ಲ ಈ ಎಲ್ಲ ಬ್ರಿಟಿಷರ್ಸ್ ಕಾಲದಲ್ಲಿ ಅಲ್ರ. ಯಾಕೆ ಜನಗಳು ಏನ್ರಿ 1,000 ಜನಗಳು ಬರೋಕ್ಕೆ ಶುರು ಮಾಡಿದ್ರು, ರಾಜ ತನ್ನ ಸ್ಟೇಟಸ್ ತಕ್ಕಂತ ಏನು ಮಾಡಿದ್ರು ಕಟ್ಟಕ್ಕೆ ಶುರು ಮಾಡಿದ್ರು. ಸರಿ, ಇವಾಗ ಬಂದವರೆಲ್ಲ ಯಾರಿಗೂ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ, ಸರಿ ಬರೋಣ ಬಂದ್ಬಿಟ್ರು. ಆದರೆ ಇಲ್ಲಿ ಬಂದರೆ ಏನಿಲ್ಲ, ಹಬ್ಬ ಇಲ್ಲ, ಆಚರಣೆ ಇಲ್ಲ, ಒಂದು ಔತಣ ಇಲ್ಲ, ಎಂಥದ್ದು ಇಲ್ಲ. ಆವಾಗ ಜನಗಳು ವಾಪಸ್ ಹೋಗೋದಕ್ಕೆ ಏನು ಮಾಡಿದ್ರು ಶುರು ಮಾಡಿಬಿಟ್ರು. ಆವಾಗ ಈ ಜನಗಳನ್ನ ಹಿಡಿಬೇಕಲ್ಲ, ಇಲ್ಲೇ ಉಳಿಸ್ಕೊಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಅವ್ರ ಧರ್ಮದಲ್ಲಿರೋಂಥ ಎಲ್ಲ ವಿಚಾರಗಳನ್ನ ಎಲ್ಲಿಗೆ ತಂದ್ಬಿಟ್ರು, ಸತ್ಯವೇದಿಕ್ ತಂದ್ಬಿಟ್ರು. ಅಲ್ಲಿ ಬೇರೆ ವಿಗ್ರಹಗಳನ್ನ ಆರಾಧನೆ ಮಾಡ್ತಿದ್ರು. ಆದರೆ ಏನ್ರಿ ಯೇಸು ಕ್ರಿಸ್ತನಿಗೆ ವಿಗ್ರಹ ಮಾಡೋಣ, ಏ ವಿಗ್ರಹ ಬೇರೆ ಯಾವುದು ಬಿಡಪ್ಪ, ಯೇಸು ಕ್ರಿಸ್ತನೇ ಮಾಡೋಣ ಅಂದ್ಬಿಟ್ಟು ವಿಗ್ರಹ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಯೇಸು ಕ್ರಿಸ್ತು ದೇವರು ಅಂತಂದ್ರೆ ಯೇಸು ಕ್ರಿಸ್ತು ತಾಯಿ ಏನಾಗಿರ್ಬೇಕು, ಅವರು ದೇವರಾಗಿರ್ಬೇಕು, ಅವ್ರ ತಂದೆ ದೇವರು, ಅಣ್ಣ ದೇವರು, ತಮ್ಮ ದೇವರು ಅಂತ ಅಂದ್ಬಿಟ್ಟು ಕರೆ ಮಾಡಿದ್ರು, ಎಲ್ಲರೂ ದೇವ್ರುಗಳು ಮಾಡಾಕ್ಬಿಟ್ಟು ಅದಕ್ಕೆ ಅಭಿಷೇಕ ಮಾಡೋದಂತೆ, ಅದಕ್ಕೆ ವಸ್ತ್ರ ಹಾಕೋದಂತೆ, ಅದಕ್ಕೆ ಕ್ಯಾಂಡಲ್ ಹಚ್ಚೋದಂತೆ, ಅಗರಬತ್ತಿ ಹಚ್ಚೋದಂತೆ, ಹೂವು ಹಾಕೋದಂತೆ, ಸೇಮ್ ಬೇರೆ ಧರ್ಮದಲ್ಲಿ ಎಲ್ಲ ಏನು ಮಾಡ್ತಾರೆ, ಎಲ್ಲ ಎಲ್ಲಿ ತಂದ್ಬಿಟ್ರು ಅಂದರೆ ಸಭೆಯೊಳಗೆ ಏನು ಮಾಡ್ಬಿಟ್ರು ತಂದ್ಬಿಟ್ರು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಇದುವರೆಗೂ ಬಂದಿರೋಂಥ ಜನಗಳಿಗೆ ಒಬ್ರಿಗೂ ಬೈಬಲ್ ಬಗ್ಗೆ ಏನಿಲ್ಲ ಗೊತ್ತಿಲ್ಲ, ಯಾರು ಬೈಬಲ್ ನೋಡ್ಕೊಂಡು ಬಂದಿಲ್ಲ, ಎಲ್ಲ ಬಂದಿರೋದು ಏನಕ್ಕಾಗಿ ಬೆನಿಫಿಟ್ಗಾಗಿ ಏನು ಮಾಡೋ ಬಂದವ್ರೆ. ಅದರ ಸಭೆ ಏನಾಗ್ಬಿಡ್ತು, ದೊಡ್ಡದಾಗ್ಬಿಡ್ತು, ಇವ್ರ ಸಭೆಯಲ್ಲಿರೋ ಜನಗಳು ತುಂಬ ಜಾಸ್ತಿ ಆದರು. ಇವಾಗ ಜನಗಳನ್ನ ನೋಡ್ಕೊಳಕ್ಕೆ ಯಾರು ಬೇಕು, ಸಭಾಧ್ಯಕ್ಷನು ಬೇಕು. ಫಸ್ಟ್ ಏನಾಗ್ತಾಯಿತ್ತು, ಸಭಾಧ್ಯಕ್ಷ ಅಂತಂದರೆ ಅವ್ನು ಕಷ್ಟಪಟ್ಟು ಕೆಲಸ ಮಾಡಿ ಏನು ಮಾಡ್ತಾರೆ ಸಭೆ ನಡೆಸಂತ. ಇವಾಗ ಅವ್ನು ಕೆಲಸಕ್ಕೆ ಹೋಗ್ಬಿಟ್ರೆ ಈ ಸಭೆಯಲ್ಲಿರೋ ಜನಗಳು ನೋಡೋದು ಹೆಂಗೆ, ಅವ್ನು ಸಾರ್ವಜನಿಕರು ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಅವ್ರ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಿವಾರಿಸೋದು. ಅದಕ್ಕೆ ರಾಜ ಏನು ಮಾಡ್ತಾನೆ, ಇನ್ಮೇಲಿಂದ ನೀವು ಕೆಲಸಕ್ಕೆ ಹೋಗ್ಬೇಡಿ, ನೀವೇನು ಮಾಡಿ ಸಭೆ ನಡೆಸಿ ಅಂತ ಅಂದ್ಬಿಟ್ಟು ಅವ್ನಿಗೆ ಅವಕಾಶ ಕೊಡ್ತಾನೆ. ಇವಾಗ ಇವನು ಸಭೆ ನಡೆಸಿದ್ರೆ ಮನೆ ನೋಡ್ಕೊಳೋದು ಯಾರು, ಅದಕ್ಕೆ ರಾಜ ಏನು ಮಾಡ್ದ, ರಾಜಾನೇ ಮನೆ ಕಟ್ಟಕ್ಕೆ ಕೊಡೋಕ್ಕೆ ಶುರು ಮಾಡ್ದ. ಸಭೆ ಇದಂದ್ರೆ ಸಭೆ ಹಿಂದ್ಗಡೆನೆ ಯಾರ ಮನೆ, ಹಾ, ಈ ಒಂದು ಸಭಾಧ್ಯಕ್ಷ ಬಿಷಪ್ ಅವ್ರ ಮನೆ. ಹಾ, ಇವಾಗ ಸಭೆ ದೊಡ್ಡದಾಗಿದೆ, ಬಿಷಪ್ ಮನೆ ಚಿಕ್ಕ ಗುಡಿಸಲ್ ಥರ ಇದ್ದ ಚೆನ್ನಾಗಿ ಇರ್ತದ. ರಾಜ ಏನು ಮಾಡ್ದ, ಅದನ್ನು ಗ್ರ್ಯಾಂಡಾಗಿ ದೊಡ್ಡದಾಗಿ ಏನು ಮಾಡ್ದ, ಹಾ, ಕಟ್ಟೋದಕ್ಕೆ ಶುರು ಮಾಡ್ದ. ಅದರ ಸರಿ ಮನೆ ಆಯಿತು, ಹೊಟ್ಟೆಪಾಡಿಗೆ ದುಡ್ಡು ಬೇಕಲ್ವಾ, ಅದಕ್ಕೆ ಏನು ಮಾಡ್ದ ರಾಜ, ಅಯ್ಯೋ ನಾವೇ ಸ್ಯಾಲ್ರಿ ಕೊಡ್ತೀರಿ ಬಿಡಪ್ಪ, ಯಾವ ಕಾಣಿಕೆ ಏನು ಬೇಡ ಅಂತಂದ್ಬಿಟ್ಟು ರಾಜ ತನ್ನ ಖಜಾನೆ ಏನು ಮಾಡ್ದ, ದುಡ್ಡನ್ನ ಕೊಡೋಕ್ಕೆ ಶುರು ಮಾಡ್ದ. ಕರ್ತನಲ್ಲಿ ಪ್ರೀತಿ ಅಂತ ಸರಸುಗಳೇ, ಸಭಾಧ್ಯಕ್ಷನ ಹುದ್ದೆಗೆ ಎಷ್ಟು ದುಡ್ಡು ಬರೋದಂದ್ರೆ, ಕಾಲದಲ್ಲಿ ಜನಗಳು ಓದೋದೆಲ್ಲ ಬಿಟ್ಬಿಟ್ಟು ಈ ಕೆಲಸಕ್ಕೆ ಏನು ಮಾಡ್ಬಿಟ್ರು, ಫ್ರೀಯಾಗೆ ಸೇರ್ಕೊಂಡೋಗಿ ಬಿಟ್ಟು ಈಸಿಯಾಗಿ ದುಡ್ಡು ಮಾಡ್ಬೋದಲ್ಲ ಅಂದ್ಬಿಟ್ಟು. ಆ ರೀತಿ ಏನಾಯ್ತು ಅಂದರೆ ಸಭೆಯಲ್ಲಿ ಏನ್ರಿ ಮುಖ್ಯ ಸಭೆ ಜನಗಳಿಗೆ ಮುಖ್ಯತ್ವನೇ ಹೊರಟೋಯ್ತ್ರಿ, ಜನಗಳು ಮುಖ್ಯನೇ ಇಲ್ಲ, ಬರೋರು ಹೋಗೋರು ಅಷ್ಟೇ. ಯಾವುದಕ್ಕೆ ಮುಖ್ಯತ್ವ ಆಗ್ಬಿಡ್ತು ಅಂದರೆ ಮನೆ ಬಿಲ್ಡಿಂಗ್ ಅದರ ದುಡ್ಡು ಇದಕ್ಕೇನಾಗ್ಬಿಡ್ತು ಮುಖ್ಯತ್ವ ಆಗ್ಬಿಡ್ತು. ಸುಮ್ಮನೆ ಜನಗಳನ್ನ ಹಂಗೇನ್ರಿ ಪ್ಯಾಚಪ್ ಮಾಡ್ಕೊಂಡು ಹಂಗೇ ಇಟ್ಕೊಂಡಂಗೆ ಆಗೋಯ್ತು, ಎಲ್ಲಿ ಹೊರಗಡೆ ಹೋಗ್ದಿರ್ತಿಲ್ಲ ಅಲ್ಲೇ ಇಟ್ಕೊಂಡಂಗೆ ಸುಮ್ಮನೆ ಹಂಗೇನ್ರಿ ಇಟ್ಕೊಂಡೋಯ್ತು. ಸತ್ಯ ಇಲ್ಲ, ಬೈಬಲ್ ಇಲ್ಲ, ಎಂಥದ್ದು ಇಲ್ಲ. ಹೀಗೆ ಇರಬೇಕಾದ್ರೆ ಏನು ಮಾಡ್ತಾನೆ, ಕಾನ್ಸ್ಟ್ಯಾಂಟಿನ್ ಅಂತ ಎಂಪರರು ತನ್ನ ದೇಶದ ಕ್ಯಾಪಿಟಲ್ನ ರೋಮಿಂದ ಕಾನ್ಸ್ಟ್ಯಾಂಟಿನೋಪಲ್ಗೆ ಚೇಂಜ್ ಮಾಡ್ತಾನೆ. ಅಂದರೆ ಯಾಕಂದರೆ ಅವನ ಹೆಸರು ಕಾನ್ಸ್ಟ್ಯಾಂಟಿನ್ ಅಂತಿತ್ತು, ಅವನ ಹೆಸರು ತಕ್ಕಂತೆ ಕಾನ್ಸ್ಟ್ಯಾಂಟಿನೋಪಲ್ ಇರೋದನ್ನ ಏನು ಮಾಡ್ತಾನೆ, ರೋಮಿಂದ ಕಾನ್ಸ್ಟ್ಯಾಂಟಿನೋಪಲ್ಗೆ ಏನು ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ. ಶಿಫ್ಟ್ ಮಾಡಿಬಿಟ್ಟ, ಏ ಇಷ್ಟು ದಿನ ಎಲ್ಲ ಆಡಳಿತ ರೋಮಿಂದ ನಡೀತಾ ಇತ್ತು, ಇವಾಗ ರೋಮಲ್ಲಿ ರಾಜ ಇಲ್ಲ, ಎಲ್ಗೋಗ್ಬಿಟ್ಟ, ಕಾನ್ಸ್ಟ್ಯಾಂಟಿನೋಪಲ್ಗೆ ಹೋಗ್ಬಿಟ್ಟಿದ್ದಾನೆ. ರೋಮಲ್ಲಿ ಏನೋ ಸಮಸ್ಯೆ ಬಂದರೆ ಅಲ್ಲಿ ಸಮಸ್ಯೆ ನಿವಾರಿಸೋಕೆ ಏನಿಲ್ಲ, ಯಾರೂ ಇಲ್ಲ. ಆವಾಗ ಜನಗಳು ನೆಕ್ಸ್ಟ್ ಎಲ್ಗೆ ಹೋಗಿ ಶುರು ಮಾಡೋದಂದ್ರೆ ರೋಮಲ್ಲಿರೋಂಥ ಬಿಷಪ್ ಹತ್ರ ಏನು ಮಾಡೋದು, ಹೋಗಿ ಶುರು ಮಾಡೋದು. ಯಾಕೆ ನೆಕ್ಸ್ಟ್ ಇದ್ದಿದ್ದ ಅಂತಾನೆ, ಅದರ ಎಲ್ಲ ಮುಖ್ಯತ್ವ ಜನಗಳಿಗೆ ಎಲ್ಲ 1,000 ಜನಗಳು ನಡೆಸ್ತಾ ಇದ್ದಾನೆ ಅಂತಂದರೆ ಎಲ್ಲ ಜನಗಳು ಯಾರು ತಗೋರು, ಬಿಷಪ್ ಹತ್ರ ಏನು ಮಾಡಿದ್ರು, ಒಪಿನಿಯನ್ ಕೇಳಕ್ಕೆ ಹೋಗೋರು, ಸಜೆಷನ್ ಕೇಳಕ್ಕೆ ಹೋಗೋರು. ಅವಾಗ ಏನಾಗ್ಬಿಡ್ತು ಅಂದರೆ ರೋಮಲ್ಲಿರೋಂಥ ಎಲ್ಲ ಅಡ್ಮಿನಿಸ್ಟ್ರೇಷನ್ನು ಯಾರ ಕೈಲಿ ಬಂತು, ಆ ಬಿಷಪ್ ಕೈಲಿ ಏನಾಯ್ತು, ಸ್ಲೋ ಆಗಿ ಬಂತು. ಆಮೇಲೆ ಇವನು ಕಾನ್ಸ್ಟ್ಯಾಂಟಿನ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಲ್ಲ ಕ್ಯಾಪಿಟಲ್, ಬಿಟ್ಟೇ ಬಿಟ್ಟ ಅದರ, ಇಲ್ಲೇ ಇರಲಿ ಬಿಡಿ, ರೋಮಲ್ಲಿರೋಂಥದ್ದೆಲ್ಲ ನೀವೇ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅಲ್ವರ. ಆವಾಗ ಏನಪ್ಪ ಆಯಿತು ಅಂತಂದರೆ, ಜಸ್ಟಿನನ್ ಅಂತಂದ್ಬಿಟ್ಟು ಅವ್ನು ಎಂಪರರ್ ಬರ್ತಾನೆ, ಕಾನ್ಸ್ಟೆಂಟಿನ್ ತಿರ್ಕೊಂಡ್ಬಿಡ್ತಾನೆ. ಜಸ್ಟಿನ್ ಅಂತ ಎಂಪರರ್ ಬಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂತಂದರೆ, ಅಯ್ಯೋ ಅಯ್ಯೋ ಅಯ್ಯೋ, ಇದು ತುಂಬ ಪರಿಶುದ್ಧವಾದದ್ದು ಸ್ಥಾನ, ಹಾಂ ಏನ್ರಿ, ಅಯ್ಯೋ ರೋಮಲ್ಲಿರೋಂಥ ಬಿಷಪ್ ನಡೆಸ್ತಿರೋದು, ಇದನ್ನು ವಾಪಸ್ ನಂಗೆ ತೊಗೊಳಕ್ಕೆ ನನಗೆ ಗೌರವ ಇಲ್ಲ, ನನಗೆ ಸ್ಥಾನಮಾನ ಇಲ್ಲ, ಅದಕ್ಕೆ ತಗತಿ ನನಗಿಲ್ಲ, ಅದು ಯೋಗ್ಯತೆ ನನಗಿಲ್ಲ ಅಂತ ಏನು ಮಾಡ್ತಾನೆ ಅಂದರೆ, ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಯಾರ್ಯಾವ ರೋಮಲ್ಲಿರೋ ಬಿಷಪ್ಗೆ, ಯಾವಾಗ ರೋಮಲ್ಲಿರೋ ಬಿಷಪ್ಗೆ ಬಿಟ್ಬಿಡ್ತಾರೋ, ಮಿಕ್ಕಿದ 4 ಜನ ಬಿಷಪ್ ಇದ್ದಲ್ಲ ಸುಮ್ಮನೆ ಇರ್ತಾರ, ಏ ಹೇ ಅದೇ ನೀವು, ನೀವೊಬ್ಬರೇ, ನಾವು 4 ಜನ ಇದ್ದೀವಿ, ನಮಗೂ ಬೇಕು ಅಧಿಕಾರ ಅಂತ ಏನು ಮಾಡ್ತಾರೆ, ಅವ್ರ 4 ಜನದಲ್ಲಿ ಪೈಪೋಟಿ ಏನಾಗ್ತಾರೆ, ಶುರು ಆಗ್ತದೆ, ಜಗಳ ಶುರು ಆಗ್ಬಿಡ್ತಾರೆ, ನಾನು ದೊಡ್ಡವನು ನೀನು ದೊಡ್ಡವನು ಅಂತಂದ್ಬಿಟ್ಟು. ಅದರ ಇವನು ರಾಜ ನೋಡೋಷ್ಟು ನೋಡ್ತಾನೆ. ಆಮೇಲೆ ಕೊನೆಗೆ ಏನು ಪ್ರಮಾಣ ಇರ್ತಾನೆ ಅಂದರೆ, ನಾನು ಹೇಳ್ದಂಗೆ ಕೇಳಬೇಕು, ರೋಮಲ್ಲಿರೋ ಬಿಷಪ್ಪು ಅವನೇ ಹೆಡ್ಡು, ಎಲ್ಲರೂ ಅವ್ನ ಮಾತು ಕೇಳಬೇಕು ಅಂತಂದ್ಬಿಟ್ಟು ಪ್ರಮಾಣ ಜಾರಿಗೆ ಮಾಡಿಬಿಡ್ತಾನೆ. ಯಾರಾದರೂ ರೋಮಲ್ಲಿರೋ ಬಿಷಪ್ ಮಾತು ಕೇಳಿಲ್ಲ ಅಂದರೆ ಅವನ ತಲೆ ಕತ್ತರಿಸಾಕ್ಬಿಡ್ತಿತ್ತು ಹೇಳ್ತಾರೆ. ಆವಾಗ ಈ ಮಿಕ್ಕಿದ 4 ಬಿಷಪ್ಗಳು ಸೈಲೆಂಟಾಗಿ ಯಾರಿಗೆ ಸರೆಂಡರ್ ಆಗಿಬಿಡ್ತಾರೆ ಅಂದರೆ, ರೋಮಲ್ಲಿರೋ ಬಿಷಪ್ ಸರೆಂಡರ್ ಆಗಿಬಿಡ್ತಾರೆ. ಆವಾಗ ರೋಮಲ್ಲಿರೋ ಬಿಷಪ್ಗೆ ಪೋಪ್ ಅಂತ ಫಸ್ಟ್ ಟೈಮ್ ಹೆಸರು ಕೊಡ್ತಾರೆ. ಪೋಪನೇನು, ಪಪ್ಪ, ಲ್ಯಾಟಿನಲ್ಲಿ ಪಪ್ಪ ಅಂತ. ನಿಮ್ಮೆಲ್ಲ 4 ಜನಕ್ಕೆ ಇವನೇ ಅಪ್ಪ, ಇವರೇ ಪಪ್ಪ, ಇವನ್ನೆಲ್ಲ ಪಪ್ಪ ಅಂತ ಕರಿಬೇಕು, ಪೋಪ್ ಅಂತ ಕರಿಬೇಕು ಅಂದ್ಬಿಟ್ಟು ಪೋಪ್ ಅಂತ ಏನು ಮಾಡಿದ್ರು ಕಳೆದಕ್ಕೆ ಶುರು ಮಾಡಿದ್ರು. ಅದರ ಏನ್ರಿ ಆವಾಗ ಏನ್ರಿ ಒಂದು 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 ಟೈಟ್ಲ್ ಇರ್ತಾರೆ, ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತ. ಈ ಟೈಟ್ಲ್ನ ಪೋಪ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. ಪಾಂಟಿಫಸ್ ಮ್ಯಾಕ್ಸಿಮಸ್ ಅನ್ನ ಗೊತ್ತಾ, ಮ್ಯಾಕ್ಸಿ ಅಂತಂದ್ರೆ ಏನು, ಮಿಡಿ, ಮ್ಯಾಕ್ಸಿ, ಮಿನಿ ಕೇಳಿದಿರ ಅದರ ಮಿಡಿ ಅಂದ್ರೆ ಏನ್ರಿ ಉದ್ದ ಇರೋದು, ಹಾ ಮ್ಯಾಕ್ಸಿ ಇದು ಉದ್ದ ಇರೋದು, ಅದರ ಮಿನಿ ಅಂದ್ರೆ ತುಂಬಾ ಚಿಕ್ಕದಾಗಿರೋದು ಅದರ. ಸೊ ಮ್ಯಾಕ್ಸಿಮಸ್ ಅಂದ್ರೆ ಮ್ಯಾಕ್ಸಿಮಮ್, ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತಂದ್ರೆ ತುಂಬಾ ಮುಖ್ಯವಾದಂತ ಧಾರ್ಮಿಕ ಗುರು ಅಂತ. ಈ ಸ್ಥಾನನ ಪೋಪ್ಗೆ ಏನ್ ಮಾಡ್ತಾರೆ, ಕೊಟ್ಬಿಟ್ಟು ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ. ಆವಾಗ ಪೋಪು ಎಲ್ಲ ಧಾರ್ಮಿಕ ಅಂತ ವಿಚಾರನ ಏನ್ರಿ ಇವ್ನು ನೋಡ್ಕೊಳಕ್ ಏನ್ ಮಾಡ್ತಾನೆ ಶುರು ಮಾಡ್ತಾನೆ. ಆವಾಗ ಪೋಪು ಏನ್ ಗೊತ್ತಾ ಮಾಡ್ತಾನೆ, ಒಂದ್ರ ಮೇಲೆ ಒಂದು ಟೈಟ್ಲ್ಗಳನ್ನ ಇಟ್ಕೊಳಕ್ ಶುರು ಮಾಡ್ತಾನೆ. ಹೋಲಿ ಫಾದರ್ ಆಫ್ ಫಾದರ್ಸ್, ತಂದೆಗಳಿಗೆ ತಂದೆ ಆಗಿರೋಂಥ ಪರಿಶುದ್ಧ ತಂದೆ. ಅದರ ಬೈಬಲ್ ಹೇಳ್ತಾರೆ, ಎಲ್ಲರೂ ಅನೀತಿವಂತರು, ನೀತಿವಂತರು ಒಬ್ಬರು ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಾಪ ಇಲ್ಲ ಅಂತಂದ್ರೆ ನಾವು ದ್ರೋಹಿಗಳು ಅಂತ ಬೈಬಲ್ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಪರಿಶುದ್ಧ ತಂದೆ ಅಂತೆ, ತಂದೆ ಅಂತಾನೆ ಕರಿಬೇಡ ಅಂತ ಹೇಳ್ಬೇಕಾದ್ರೆ ಅದು ವಿರುದ್ಧವಾಗಿ ಏನು ಮಾಡ್ತಾರೆ, ಎಸಿಟ್ಕೊಳಕ್ ಶುರು ಮಾಡ್ತಾರೆ. ಆಮೇಲೆ ಎಲ್ಲ ಏನ್ರಿ ಹಾ ಪಾಸ್ಟ್ರ್ಗಳಿಗೆ ಮುಖ್ಯವಾದ ಪಾಸ್ಟರ್ ಅಂತೇನ್ರಿ, ಹಾ ಇವರು ಎಲ್ಲ ಕುರುಬಗಳಲ್ಲಿ ಮುಖ್ಯವಾದ ಕುರುಬ, ಹಾ ಎಲ್ಲ ತಲೆಗಳಲ್ಲಿ ತುಂಬ ಏನ್ರಿ ಧಾರ್ಮಿಕವಾದಂಥ ತಲೆ, ಸಭೆಗೆ ತಲೆ ಯಾರು, ಕ್ರಿಸ್ತನ್ ತಾನೆ. ಅಲ್ಲ ಇವ್ರೇನ್ ಮಾಡ್ಬಿಟ್ರು, ಕ್ರಿಸ್ತನ್ನ ಬಿಟ್ಬಿಟ್ಟು ಮನುಷ್ಯನ ಏನ್ ಮಾಡೋ ತಲೆಯಾಗೆ ಇಟ್ಕೊಳಕ್ಕೆ ಶುರು ಮಾಡಿದ್ರ ಏನ್ರಿ, ಇವರೇ ಯೇಸು ಕ್ರಿಸ್ತ ಅಂತ ಹೇಳ್ಕೊಳಕ್ ಶುರು ಮಾಡಿದ್ರು. ಓ ಅಭಿಷಿಕ್ತನ ರೀತಿಯಲ್ಲಿ ನೋಡಿದ್ರೆ ಕ್ರಿಸ್ತನು ನಾವು ಭೂಲೋಕದಲ್ಲಿ, ಅಲ್ರ ಅಬ್ರಾಹಂ ತರ ನೋಡಿದ್ರೆ ಏನ್ರಿ ಪಿತೃಗಳಲ್ಲಿ ಅಬ್ರಾಹ್ಮಿನ ಸ್ಥಾನ, ಮೆಲ್ಕಿಸೆಡೆಕ್ ತರ ಏನ್ರಿ ಒಂದು ಸ್ಥಾನ ಅಬ್ರಾಹಂ ಮೆಲ್ಕಿಸೆಡೆಕ್ಕಿಗೆ ಕಾಣಿಕೆ ಕೊಟ್ಬಿಟ್ರು. ಆದ್ರೆ ಎಲ್ಲಾರು ಏನ್ ಮಾಡೋ ಕಾಣಿಕೆ ನಮಗೆ ತಂದ್ಕೊಡ್ಬೇಕು. ಅಧಿಕಾರದಲ್ಲಿ ನೋಡಿದ್ರೆ ಮೋಸಸ್ ತರ ಅಂತಂದ್ಬಿಟ್ಟು ಎಲ್ಲ ಸತ್ಯವೇದದಲ್ಲಿ ವಿರುದ್ಧವಾಗಿರೋಂಥ ಟೈಟ್ಲ್ಗಳು ಏನ್ರಿ ಹೇಳಕ್ಕೆ ಶುರು ಮಾಡಿದ್ರು. ಮಹಾಜಿಕಂತರ ಏನ್ರಿ ಒಂದೊಂದು ಪೊಸಿಷನ್ಗಳು ತಗೊಂಡು ಇಡೀ ಸಭೆ ಮಕ್ಕಳು ಇವರಿಗೆ ಹೇಳ್ದಂಗೆ ಕೇಳೋ ಥರ ಏನು ಮಾಡಿದ್ರು, ಎಲ್ಲ ಏನು ಮಾಡಾಕ್ಬಿಟ್ರು ಮಾಡಾಕ್ಬಿಟ್ರು ಅಲ್ವರ. ಅವಾಗ ಏನ್ರಿ ಪೋಪ್ಗೆ ಏನಂತ ಒಂದು ಪೊಸಿಷನ್ ಇತ್ತು ಅಂದರೆ, ಸತ್ಯವೇದದಲ್ಲಿಯೇ ಕ್ರಿಸ್ತನಿಗೆ ಕೊಟ್ಟಿರೋಂಥ ಎಲ್ಲ ಹೆಸರುಗಳನ್ನ ಪೋಪ್ಗೆ ಏನು ಮಾಡಿದ್ರು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರು. ಅದರ ಏನ್ರಿ ಪೋಪ್ ಹೇಳ್ದಂಗೆ ಏನು ಮಾಡಬೇಕು, ಎಲ್ಲರೂ ಏನು ಮಾಡಬೇಕು ಕೇಳಬೇಕು. ಅದರ ಪೋಪ್ ಹೇಳ್ದಂಗೆ ಕೇಳಿಲ್ಲ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಏನು ಮಾಡೋರು, ಹಿಂಸೆ ಕೊಡೋಕ್ಕೆ ಶುರು ಮಾಡೋರು. ಅದರ ಅವಾಗ ಏನ್ರಿ ಮಾಡೋದು ಅಂತಂದರೆ ಈ ಕನ್ಫೆಷನ್ ಅಂತ ಮಾಡಿದ್ರು. ಏನ್ರಿ ನಿಮ್ಮೊಬ್ಬೊಬ್ಬರು ಪಾಪಗಳನ್ನ ಹರಿಕೆ ಮಾಡಿ ಅಂತ ಸತ್ಯವೇದ ಹೇಳ್ತಾರಲ್ಲ, ಅದು ಯಾವ ಪಾಪಗಳು, ಎಲ್ಲ ಪಾಪಗಳ ಬಗ್ಗೆ ಹೇಳ್ತಾರೆ. ಅದ್ಯಾರ ಕೆಲವು ವಿಚಾರದಲ್ಲಿ ಸಭೆಗೆ ಸಂಬಂಧಪಟ್ಟದ್ದು ಮಾತ್ರ ಹೇಳೋದು. ಹೇಳ್ಬಿಟ್ರು ಎಲ್ಲ ಪಾಪಗಳನ್ನ ಕನ್ಫೆಸ್ ಮಾಡಬೇಕು, ಯಾರ ಹತ್ರ ಕನ್ಫೆಷನ್ ಬಾಕ್ಸಲ್ಲಿ ಫಾದರ್ ಕನ್ಫೆಸ್ ಮಾಡಬೇಕು ಅಂತ. ಎಲ್ಲ ಕನ್ಫೆಸ್ ಮಾಡ್ಬಿಟ್ಟು ಫಾದರ್ ಸಿನ್ಸ್ ಆಫ್ ಫರ್ಗಿವನ್ ಅಂತ ಅಂದ್ಬಿಟ್ರೆ ಇವ್ರ ಆತ್ಮ ಏನಾಗ್ಬಿಡ್ತಾ ಅಂತ ಸೀದಾ ಹಂಗೆ ಎಲ್ಗೊಟ್ಟೈತದೆ, ಸೀದಾ ಪರಲೋಕಕ್ಕೆ ಹೊರಟೋಯ್ತದೆ ಅಂತಂದ್ಬಿಟ್ಟು. ಆಮೇಲೆ ಚೀಟಿಗಳು, ಏನು ಚೀಟಿಗಳು, ಪಾಪ ನಿವಾರಣೆ ಚೀಟಿಗಳು. ಕಳ್ಳತನ ಮಾಡಿದ್ರೆ 10 ರೂಪಾಯಿ ಕೊಡಿ, ನಿಮ್ಮ ಪಾಪ ಎಲ್ಲ ದೇವ್ರು ಕ್ಷಮಿಸ್ಬಿಡ್ತಾರೆ. ಕಳ್ಳತನ ಜಾಸ್ತಿ ಆಗೋಯ್ತು. ಹಾಂ ಆಮೇಲೆ ಡಕಾಯಿತಿ ಮಾಡಿದ್ರೆ ಚಿಂತೆ ಮಾಡಿಬಿಡಿ, 100 ರೂಪಾಯಿ ಕೊಡಿ, ನಿಮ್ಮ ಆತ್ಮಕ್ಕೆ ಏನು ಮಾಡ್ತಾರೆ ದೇವರು, ಹಾಂ ನರಕದಿಂದ ಸ್ವರ್ಗ ಕಳಿಸ್ತಾರೆ. ನಿಮ್ಮ ಮುತ್ತಾತ ನರಕದಲ್ಲಿ ವೇದನೆ ಪಡ್ತಾ ಇದ್ದಾನೆ, ಒರಿ ಮಾಡಿ 1,000 ರೂಪಾಯಿ ಕೊಡಿ ಇಲ್ಲಿ. 1,000 ರೂಪಾಯಿ ಉಂಡಿಗೆ ಬಿದ್ದ ತಕ್ಷಣ ನಿಮ್ಮ ತಾತನ ಆತ್ಮ ಹಂಗೇ ತಕ್ಕಂಥ ನರಕಕ್ಕೆ ಪರಲೋಕಕ್ಕೆ ಬಿಡ್ತಾರೆ, ಟ್ರಾನ್ಸ್ಫರ್ ಆಗ್ಬಿಡ್ತಾನೆ. ಎಷ್ಟೋ ಜನ ಸತ್ಯವೇದನ ಓದಿರೋ ಇವೆಲ್ಲ ನಂಬ್ಕೊಂಡು ಹೆಂಗ್ ಗೊತ್ತಾ ಮಾಡಿರೋ, ಹಾಂ ಎಲ್ಲ ದುಡ್ಡುಗಳು ಕೊಡೋಕೆ ಶುರು ಮಾಡಿ. ಆ ದುಡ್ಡಲ್ಲೇ ವ್ಯಾಟಿಕನ್ ಸಿಟಿ ಕತ್ತಿರೋದು ಇವತ್ತು ಅಲ್ದ್ರ. ಆಮೇಲೆ ಪೋಪ್ಗೆ 2 ಬಿಗಿಟ್ ಕೈದಂತೆ, ನರಕಕ್ಕೆ ಸ್ವರ್ಗಕ್ಕೆ, ಇಷ್ಟ ಬಂದವನು ನರಕ ಕಳಿಸ್ಬೋದು, ಇಷ್ಟ ಬಂದವನಿಗೆ ಸ್ವರ್ಗ ಕಳಿಸ್ಬೋದು ಅಂದ್ಬಿಟ್ಟು. ಇದು ಮತ್ತು ಇನ್ನೂ ಅನೇಕ ದುರ್ಬೋಧನೆಗಳೆಲ್ಲ ಏನು ಮಾಡಿದ್ರು ಹೇಳಕ್ಕೆ ಶುರು ಮಾಡಿದ್ರು. ಯಾರೆಲ್ಲ ಇದನ್ನ ಅಪೋಸ್ ಮಾಡಿದ್ರು ಅವ್ರಿಗೆ ಸಿಸ್ಟಮ್ಯಾಟಿಕ್ಕಾಗಿ ಏನು ಮಾಡಿದ್ರು, ಹಿಂಸೆ ಕೊಟ್ಟು ಸಾಯಿಸೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಇರಬೇಕಂದ್ರೆ ನೋಡಿ, ಒಂದು ಧಾರ್ಮಿಕ ಗುರು ಯಾರಪ್ಪ ಆಗಿದ್ರು ಅಂದರೆ ಪೋಪ್ ಆಗಿದ್ರು. ಹೀಗೆ ಇರಬೇಕಾದ್ರೆ ರೋಮಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಬಾರ್ಬೇರಿಯನ್ಸ್ ಅಂತ ಇದ್ರು, ಅವ್ರೇನು ಮಾಡಿದ್ರು ರೋಮ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಈ ಬಾರ್ಬೇರಿಯನ್ಸ್ ಅಂದ್ರೆ ಯಾರಪ್ಪ ಅಂದರೆ ಕ್ರೂರ ಮನುಷ್ಯರು, ಮನುಷ್ಯರವರು ಕಾಡು ಮನುಷ್ಯರಲ್ಲ, ಆದರೆ ಕ್ರೂರಿಗಳು ತುಂಬ ತುಂಬ ಬಲಶಾಲಿಗಳಾಗಿದ್ದರು. ಅದು ಯುದ್ಧಕ್ಕೆ ಬರ್ಬೇಕಾದ್ರೆ ಗಡ್ಪಾರೆ, ಅದರ ಭರ್ಜಿ, ಈಟಿ, ಗುರಾಣಿ, ಹಾಂ ಆಮೇಲೆ ಸುತ್ತಿಗೆ ಏನಿತ್ತು ತಂದ್ಬಿಡೋರು ಮನೇಲಿ, ಹೊಡೆದ್ರೆ ಒಂದೇಟು ತಲೆ ಹಂಗೇನಾಗೋದು ಬಿದ್ದೋಗ್ಬಿಡೋದು, ಸುತ್ತಿಗೆಯಲ್ಲಿ ಹೊಡೆದ್ರೆ ತಲೆ ಏನಾಗ್ಬಿಡೋದು ಓಡಾಗ್ಬಿಡೋದು. ಇದನ್ನ ನೋಡಿದ ತಕ್ಷಣ ರೋಮನ್ ಸೋಲ್ಜರ್ಸ್ ಯುದ್ಧಕ್ಕೆ ಹೋಗೋದೇ ಭಯಪಟ್ಬಿಟ್ರು. ಇವ್ ನಾವು ಹೋಗಲ್ಲಪ್ಪ, ಅಯ್ಯೋ ಏನು ಮಾಡ್ಬಿಡ್ತಾನೆ ಒಂದೇ ಏಟಿಗೆ ತಲೆ ಎತ್ಬಿಡ್ತಾನೆ, ಕಣ್ಣು ಬಂದ್ಬಿಡ್ತದೆ, ಕೈ ಕಟ್ಟಾಗ್ಬಿಡ್ತದೆ, ಬೇರೆ ಯುದ್ಧ ಆದರೆ ಏಟು ಕಟ್ಟಾಗ್ಬೋದು. ಇವು ಒಂದೇ ಏಟಿಗೆ ಏನಾಗ್ಬಿಡ್ತಾನೆ, ಹ್ಯಾಂಡಿಕ್ಯಾಪ್ ಆಗ್ಬಿಡ್ತಾನೆ ಅಂದ್ಬಿಟ್ಟು ಯುದ್ಧಕ್ಕೆ ಹೋಗೋದೇ ಬಿಟ್ಬಿಟ್ರು. ಅವಾಗ ರಾಜನಿಗೆ ಹೆಂಗೆ ಕಂಟ್ರೋಲ್ ಮಾಡೋಣ ಈ ಜನಗಳನ್ನ ಅಂತ ಅನ್ಬೇಕಾದ್ರೆ ಇವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ಆದರೆ ಇವರು ತುಂಬ ಮೂಢನಂಬಿಕೆ ಜಾಸ್ತಿ, ಅದಕ್ಕೆ ರಾಜ ಏನು ಮಾಡ್ತಾನೆ ಪೋಪನ್ನ ಕರೆಸ್ತಾನೆ, ನೋಡಪ್ಪ ಇವ್ರು ಇದ್ದಾರೆ, ಈ ಸಿಚುವೇಶನ್ ನೀನೇ ಹ್ಯಾಂಡಲ್ ಮಾಡ್ಕೊತ ನನಗೆ ಗೊತ್ತಿಲ್ಲ ಅಂತ ಕೈ ಎತ್ಬಿಡ್ತಾನೆ. ಆ ಪೋಪ್ ಏನ್ ಮಾಡ್ತಾನೆ ಸೀದಾ ಬಂದ್ಬಿಟ್ಟು ಈ ಜನ್ಗಳು ನೋಡ್ತಾರೆ, ಈ ಜನ್ಗಳಿಗೆ ಏನಪ್ಪ ವೀಕ್ನೆಸ್ ಇತ್ತು ಅಂತಂದ್ರೆ ಏನ್ರಿ, ಇವ್ರಿಗೆ ದೇವ್ರಂದ್ರೆ ತುಂಬಾ ಭಯ ಭಕ್ತಿ. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಪೋಪು ನನ್ನ ಕೈನಲ್ಲಿ ಎಲ್ಲ ಆಶೀರ್ವಾದಗಳಿದೆ, ರೈಟ್ ಹ್ಯಾಂಡಲ್ಲಿ. ಹಿಂಗಂದ್ರೆ ಎಲ್ಲ ಆಶೀರ್ವಾದಗಳ ಮೇಲೆ ಬರ್ತಾರೆ, ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲ ಶಾಪಗಳಿದೆ. ಹಿಂಗಂದ್ರೆ ಮುಗಿದೋಯ್ತು, ನೀವೆಲ್ಲ ಈ ಕ್ಷಣ ನರಕ ಕೊಟ್ಟೋಯ್ತೀರ, ಅಗ್ನಿ ನರಕ ಕೊಟ್ಟೋಯ್ತೀರ, ವೇದನೆ ಪಡ್ತೀವಿ ಅಂತ ಹೇಳಿದ ತಕ್ಷಣ ಈ ಜನಗಳು ಮೂಢನಂಬಿಕೆಗೆ ಇವ್ರು ಹೇಳೆ ಮಾತ್ರ ನಂಬಿಟ್ಟು ಪೋಪ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ರಾಜ ನೋಡ್ತಾನೆ, ಏನಪ್ಪ ಇಷ್ಟು ಕತ್ತಿ ತಗೊಂಡು ಇಷ್ಟು ಯುದ್ಧ ಆಡಿದ್ರು, ಇವನ್ನ ಜಯಿಸೋದಿಕ್ಕಾಗಿಲ್ಲ, ಏನೇ ಮಾಟ ಬಸ್ ಮಾತಲ್ಲೇ ಈ ಜನಗಳನ್ನೆಲ್ಲ ಕನ್ವರ್ಟ್ ಮಾಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಈ ರಾಜ ತನಗಿರೋಂಥ ಫುಲ್ ಪವರ್ ಕೊಟ್ಬಿಡ್ತಾನೆ. ಫಸ್ಟ್ ರಿಲಿಜಿಯಸ್ ಪವರ್ ಕೊಟ್ಟಿದ್ದ, ಇವಾಗ ಸಿವಿಲ್ ಪವರ್ ಕೂಡ ಕೊಟ್ಬಿಡ್ತಾನೆ. ಎಲ್ಲ ಪವರ್ ನೀನೇ ಇಟ್ಕೋ, ನಾನು ಸುಮ್ಮನೆ ಡಮ್ಮಿ ಆಗಿರ್ತೀನಿ ಅಂತಂದ್ಬಿಟ್ಟು. ಆವಾಗ ಏನಪ್ಪ ಆಗ್ತಾನೆ ಅಂದ್ರೆ, ಈ ಪೋಪ್ಗೆ ಫುಲ್ ಅಧಿಕಾರ ಬಂದ್ಬಿಡ್ತಾರೆ, ರಿಲಿಜಿಯಸ್ ಆಸ್ ವೆಲ್ ಆಸ್ ಸಿವಿಲ್ ಪವರ್ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತಾರೆ, ಯಾರಿಗೆ ಬರ್ತಾರೆ, ಪೋಪ್ ಬರ್ತಾರೆ. ಅವಾಗ ಪೋಪ್ ಏನಪ್ಪ ಮಾಡ್ತಾನೆ ಅಂದ್ರೆ, ಇಷ್ಟ ಬಂದ ರಾಜನ ಅಭಿಷೇಕ ಮಾಡ್ತಾನೆ, ಇಷ್ಟ ಬಂದ ರಾಜನ ಏನ್ ಮಾಡ್ತಾನೆ ತೆಗೆದು ಬಿಸಾಕ್ತಾನೆ ಅಲ್ವಾ, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ರಾಜರುಗಳನ್ನೆಲ್ಲ ಏನ್ ಮಾಡ್ತಾನೆ ಇಟ್ಕೊಂತಾನೆ. ಯಾರೆಲ್ಲ ಇವ್ರ ಮಾತುಗಳನ್ನ ಕೇಳಲ್ಲೋ ಅಂತ ರಾಜರುಗಳನ್ನೆಲ್ಲ ಏನ್ ಮಾಡ್ತಾನೆ ತೆಗೆದೆ ಬಿಸಾಕ್ತಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದನ್ನ ಮಾಡೋದಕ್ಕೆ ಅಂತಂದ್ಬಿಟ್ಟು ಸತ್ಯವೇದಲ್ಲಿರುವಂತ ಅನೇಕ ವಾರ್ತೆಗಳನ್ನ ಉಪಯೋಗಿಸು. ಹೆಂಗ್ ಗೊತ್ತಾ ಮಾಡಿದ್ರ, ಇವರು ಒಂದು ಕೆಲಸಗಳನ್ನ ಸಾಧಕವಾಗಿರಬೇಕು ಅಂತ ಉಪಯೋಗಿಸ್ತಾರೆ. ಯಾವ ವಾಕ್ಯಗಳು ಓದಿ, ಯೆರೆಮೀಯ 1:10 ಓದಿ, ಯೆರೆಮೀಯ 1:10 ಓದಿ ಯಾರಾದ್ರೂ. ಲೈನ್ ಇದ್ದೀರಾ? ಯೆರೆಮೀಯ 1:10 ಹತ್ತನೇ ವಾಕ್ಯ.
ಕಿತ್ತು ಹಾಕುವುದು, ಕೆಡವುವುದು, ನಾಶ ಮಾಡುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು.
ನೋಡ್ರ ಏನ್ರಿ, ಕಿತ್ತಾಕೋದಕ್ಕೂ ಕೆಡುವುದಕ್ಕೂ ಕಟ್ಟೋದಕ್ಕೆ ಜನಾಂಗದ ಮೇಲೆ ನಿನ್ನ ನೇಮಿಸಿದೆ ಅಂತ ಹೇಳ್ತಾರೆ. ಇದು ಕ್ರಿಸ್ತನ್ ಹೇಳೋದು. ಆತನ ರಾಜ್ಯದಲ್ಲಿ ಇಷ್ಟ ಬದ ತೆಗೆದಾಕ್ತಾರೆ, ಇಷ್ಟ ಬದನ್ನು ಕುಂಡಿಸ್ತಾರೆ. ಯೇಸು ಕ್ರಿಸ್ತನ್ಗೆ ಅಷ್ಟು ಪವರ್ ಏನ್ ಮಾಡೋದು ದೇವರು ಕೊಟ್ಟಿದ್ರು. ಪೋಪು ಇದನ್ನೇ ಮಾಡಿದ್ರಿ, ಇಷ್ಟ ಬಂದ ರಾಜನ ಬಿಸಾಕೋದು, ಇಷ್ಟ ಬಂದ ಊರ್ನ ನಾಶ ಮಾಡೋದು, ಇಷ್ಟ ಬಂದಿದ್ದ ಪ್ರಜೆಗಳನ್ನ ತೆಗೆದಾಕೋದು, ಇಷ್ಟ ಬಂದನ್ ಗಲ್ಲಿಗೇರಿಸೋದು, ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದು. ಯಾರು ಕೇಳಿದ್ರೆ ನೋಡಿ, ಸತ್ಯವೇ ನೆಲೆಯಿತೆ. ದೇವ್ರು ಹೇಳಿದರೆ ಇದನ್ನೇ ನನ್ನ ಅಭಿಷೇಕ ಮಾಡಿದ್ದಾರೆ, ಯಾಕಂದ್ರೆ ನಾನು ಕ್ರಿಸ್ತನು ಅಂತ ಹೇಳ್ಕೊಳಕ್ಕೆ ಮಾಡಿದ್ರು. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲ್ ಹೇಳ್ತಾರೆ, ತಾನೇ ದೇವ್ರು ಅಂದುಕೊಂಡು ದೇವ್ರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾ ಇದ್ದವನು ಕೂತುಕೊಳ್ತಾನೆ. ಇವೆಲ್ಲ ವಚನಗಳು, ಇನ್ನೊ ಬೇಜಾನ್ ವಚನಗಳಿದೆ ರೀ ಕ್ರಿಸ್ತನ್ಗಿರೋದು. ಇವೆಲ್ಲ ವಾಕ್ಯಗಳು ತನಗೆ ಏನ್ ಮಾಡಿದ್ರು ಅಪ್ಲೈ ಮಾಡಿಕೊಂಡು ತಾನೇ ಕ್ರಿಸ್ತನ್ ತರ ಭೂಲೋಕದಲ್ಲಿ ಆಡಳಿತ ನಡೆಸಿದ್ರು. ಆಮೇಲೆ ಇನ್ನೊಂದು ವಾಕ್ಯ ಇದೆ ಗೊತ್ತಾ, ಇಲ್ಲಿ ಕೀರ್ತನೆ 2 ಅಧ್ಯಾಯ ನೋಡ್ರಿ ಇತ್ತೀನಿ, ಕೀರ್ತನೆ 2 ಅಧ್ಯಾಯ 5ನೇ ವಾಕ್ಯ ನೋಡಿ ಅಂತೀನಿ. ಕೀರ್ತನೆ 2:5,
ಅನಂತರ ಆತನ ಸಿಟ್ಟಾಗಿ ನಾನು ನೇಮಿಸಿದ ಅರಸನನ್ನು ಚಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯ್ತು ಎಂದು ಹೇಳಿ ಕೋಪಾವಶ್ಯದಿಂದ ಅವರನ್ನು ಕಳವಳಗೊಳಿಸುವನು.
ನೋಡ್ರ ನನ್ನ ಒಂದು ಮಗನನ್ನು ದೇವ್ರು ಎಲ್ಲಿ ಎಮಿಸಿದಂತೆ, ಅಭಿಷಿಕ್ತ ಮಗನನ್ನು ಎಲ್ಲಿ ಮೆಣಸಿದಂತೆ ದೇವ್ರು, ಎಲ್ಲಿ ಎಮಿಸಿದ್ರಂತೆ
ಚಿಯೋನೆಂಬ ಪರಿಶುದ್ಧ ಪರ್ವತದಲ್ಲಿ.
ನೋಡ್ರ ಪರಿಶುದ್ಧ ಪರ್ವತ ವ್ಯಾಟಿಕನ್ ಸಿಟಿಯಲ್ಲಿ ದೇವ್ರು ನನ್ನ ಅಭಿಷೇಕ ಮಾಡವ್ರೆ, ಅವ್ರ ರಾಜ ನಾನೇ ಅಂತ ಏನ್ ಮಾಡಿದ್ರು, ಇದನ್ನ ಏನ್ ಮಾಡಿದ್ರು ಹೇಳಕ್ಕೆ ಶುರು ಮಾಡಿದ್ರು ಅಲ್ರ. ಹಂಗೆ ಹೇಳ್ಬಿಟ್ಟು ಏನಂತ ಹೇಳ್ತಾರೆ ಗೊತ್ತಾ ನೋಡಿ, ಅದರಲ್ಲೇ ಹತ್ತನೇ ವಾಕ್ಯ ಓದಿ ಬಿದ್ದಾರೆ. ಹಾ, ಹತ್ತರಿಂದ 12.
ಆದುದರಿಂದ ಅರಸುಗಳಿರ
ಹ್ಮ್,
ವಿವೇಕಗಳಾಗಿರ್ರಿ, ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ.
ನೋಡ್ರ ದೇಶಾಧಿಪತಿಗಳ ರಾಜರುಗಳ ಹೇಳಿದ ಮಾತನ್ನ ಕೇಳ್ರಿ, ಬುದ್ಧಿ ಮಾತನ್ನ ಕೇಳಿ, ಎಚ್ಚರಿಕೆ ಮಾತನ್ನ ಕೇಳಿ ಅಂದ್ಬಿಟ್ಟು ಇದನ್ನೆಲ್ಲ ಏನ್ ಮಾಡಿದ್ರು, ಪೋಪ್ ತನಗೆ ಅಪ್ಲೈ ಮಾಡ್ಕೊಂಡು ಜನಗಳಿಗೆ ಏನ್ ಮಾಡ್ತಿದ್ರು, ಭಯ ಪಡಿಸ್ತಿದ್ರು. ಆಮೇಲೆ ನೆಕ್ಸ್ಟ್
ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ, ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದಿರಿ.
ನೋಡ್ರ
ನನ್ನ
ಮಗನ್
ಮರೆಯವಕ್ಕೋರೆಲ್ಲರೂ ಧನ್ಯರು.
ನೋಡ್ರ ನನ್ ಮರೆಯೋಕರೆಲ್ಲ ಧನ್ಯರು. ಮಗನ್ ಕೋಪ ಬಂದ್ಬಿಡ್ತದೆ, ಮುತ್ತಿಟ್ಟು ಸೇವೆ ಮಾಡ್ರಿ. ಕೋಪ ಬಂದ್ಬಿಟ್ರೆ ನೀವು ನಾಶ ಆಗ್ಬಿಡ್ತೀರ ಅಂದ್ಬಿಟ್ಟು ಪೋಪ್ ಕೋಪ ಬರ್ಸ್ಬಾರ್ದು. ಪೋಪ್ ಕೋಪ ಬರ್ಸಿದ್ರೆ ಅಷ್ಟೇ ಭಸ್ಮ ಆಗ್ತೀರ ಅಂದ್ಬಿಟ್ಟು ಮುತ್ತಿಡ್ರಿ ಅಂತ ಏನ್ ಮಾಡ್ತಂತ ಹೇಳ್ತಾರಂತೆ. ಹೆಂಗಪ್ಪ ಮುತ್ತಿಡೋದು ಅಂದ್ರೆ, ರಾಜ ಪೋಪನ ಬಂದು ಭೇಟಿ ಮಾಡ್ಬೇಕು, ನಿಂಗೆ ಗೊತ್ತಾ ಮುತ್ತಿಡ್ಬೇಕು. ಹಾ, ವ್ಯಾಟಿಕನ್ ಸಿಟಿ ಮೆಟ್ಲನ್ನ ಮೊಂಡಿಕಾಲಲ್ಲಿ ಹತ್ಕೊಂಡ್ ಬಂದು ಪೋಪ್ ಇರೋ ಸ್ಥಾನಕ್ಕೆ ಬಂದ್ಬಿಟ್ಟು ಪೋಪ್ ಇರೋಂಥ ಶೂ ತೆಗೆದು ಪೋಪ್ ಇರೋಂಥ ಸಾಕ್ಸ್ ತೆಗೆದ್ಬಿಟ್ಟು ಕಾಲಿಗೆ ಏನು ಮಾಡ್ಬೇಕು ಎಲ್ಲರ ಮುಂದೆ ಮುತ್ತಿಡಬೇಕು. ಯಾಕೆ ಮುತ್ತಿಡು, ಇಲ್ಲ ನನ್ನ ಮಗನ ಕೋಪ ಬಂದ್ಬಿಟ್ಟು ನಾಶ ಆಗೋಯ್ತೀಯ, ನೋಡೈತೆ ವಾಕ್ಯ ಹಿಡಿ ಮುತ್ತಿಡು ಅಂತಂದ್ಬಿಟ್ಟು. ಅದಕ್ಕೆ ಒಂದ್ಸತಿ ಒಬ್ಬ ರಾಜ ಏನು ಮಾಡ್ತಾನೆ, ಇನ್ನು ಅಪೋಸ್ ಮಾಡ್ತಾನೆ. ಏ ಇನ್ ಮಾತೇನು ಕೇಳೋದು ಅಂದ್ಬಿಟ್ಟು ಪೋಪ್ ಹೆಂಗ ಗೊತ್ತ ಮಾಡ್ತಾರೆ, ಆ ರಾಜನ್ಗೆ ಇಡೀ ಒಂದ್ ದಿನ ಬೆತ್ತಲೆ ಆಗಿ ವ್ಯಾಟಿಕನ್ ಸಿಟಿ ಆಚೆ ಕಡೆ ಏನ್ ಮಾಡ್ತಾರೆ ನಿಲ್ಲಿಸ್ತಾರೆ. ಅದು ಏನ್ರಿ ಚಳಿಗಾಲದ ಹಿಮ ಬೀಳ್ತಿರ್ತಾರೆ, ಮಂಜು ಸ್ನೋ ಸ್ನೋ ಬೀಳ್ತಾ ಇರ್ತಾರೆ, ರಾಜನ್ ನಡ್ಕೋಬಿಡ್ತಾನ್ರಿ. ಅದರ ಕೊನೆಗೆ ಏನ್ ಮಾಡ್ತಾನೆ, ಅಲ್ಲಿಂದ ಮೊಂಡ್ಕಾಳ ನಡ್ಕೊಂಡ್ ಬಂದು ರಾಜನ ರಾಜ ಬಂದ್ಬಿಟ್ಟು ಪೋಪನ್ ಕಾಲು ಹಿಡ್ಕೊಂಡು ಮುತ್ತು ಕೊಟ್ಟಿದ ಮೇಲೆ ರಾಜನ್ನ ಪೋಪ ಏನ್ ಮಾಡ್ತಾನೆ ಚಂಬಿಸ್ತಾನ್ರಿ. ಈ ತರ ವಾಕ್ಯದಲ್ಲಿರೋಂಥದ್ದು ಎಲ್ಲವನ್ನು ತನ್ನಗೆ ಏನ್ ಮಾಡಿದ್ರು ಅಪ್ಲೈ ಮಾಡಿಕೊಂಡು, ತಾನೇ ರಾಜ ಅಂತ ಹೇಳ್ಕೊಂಡು, ತಾನೇ ಕ್ರಿಸ್ತ ಅಂತ ಹೇಳ್ಕೊಂಡು, ಅದರ ಗರ್ಭಗುಡಿಯಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಏನ್ ಮಾಡುತ್ತೆ ಆಳ್ವಿಕೆ ಮಾಡುತ್ತೆ. ನೋಡ್ರ ಎಷ್ಟು ಚೆನ್ನಾಗಿ ಅಪ್ಲೈ ಆಗ್ತಾರೆ ಇವನ ಆಡಳಿತಕ್ಕೆ ಅಲ್ವರ. ಇವಾಗ ಯೇಸು ಕ್ರಿಸ್ತ ಏನಂತಂದ್ರು ಇವ್ರ ಬಗ್ಗೆ ಹೇಳ್ಬೇಕಾರೆ ನೋಡಿ, ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಓದೋಣ, ಮತ್ತೆಯ 24:15. ಇವ್ರ ಬಗ್ಗೆ ಅಧಿಕವಾಗಿ ನಾವ್ ಎಲ್ಲಿ ಓದ್ಬೇಕಂತೆ, ಓದಿ Matthew 24:15.
ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವನು ತಿಳಿದುಕೊಳ್ಳಲಿ.
ನೋಡ್ರ ಅದರಿಂದ ಪ್ರವಾದಿಯಾದಂತ ದಾನಿಯೇಲನು ಹೇಳಿದಂತ ಹಾಳು ಮಾಡುವಂತ ಅಸಹ್ಯ ವಸ್ತು, ನೋಡ್ರ ಏನು ವಸ್ತು, ಹಾಳು ಮಾಡುವಂತ ಅಸಹ್ಯ ವಸ್ತು ಎಲ್ಲಿ ನಿಂತಿರೋದು ನೋಡ್ಬೇಕಾರೆ ನೀವು. ಅದರ ಏನ್ರಿ ಪವಿತ್ರ ಸ್ಥಾನದಲ್ಲಿ ನಿಂತಿರೋದು ನೀವು ನೋಡ್ಬೇಕಾರೆ. ಪವಿತ್ರ ಸ್ಥಾನ ಅಂದ್ರೆ ಯಾವುದು, ದೇವರಾಲಯ. ದೇವರಾಲಯ ಯಾರು, ದೇವರಾಲಯ ಅಂದ್ರೆ ಯಾರು, ದೇವರಾಲಯ
ನಾವೇ ರೀ,
ನಾವೇ ದೇವ್ರ
ನಮ್
ಮಕ್ಕಳು.
ನಮ್ಮ ಹೃದಯ.
ಸಭೆ ಸಭೆ ನಡುವೆ ಎಲ್ಲಿ ಬಂದವನಂತೆ, ಆಂಟಿ ಕ್ರೈಸ್ಟ್ ಬಂದವನೆ ಅಂತ ಅರ್ಥ. ಅದರ ಇವ್ರ ನಡುವೆ ಸಭೆಯಲ್ಲಿ ತಾನೇ ಇದ್ದಿದ್ದೆ ಆಂಟಿ ಕ್ರೈಸ್ಟ್. ಅದರ ಹದಿಗೆ ನೋಡ್ಬೇಕ್ರೆ ದೇವರ ಆಲಯದಲ್ಲಿ ನಿಂತಿರೋದನ್ನ ನೀವು ಗ್ರಹಿಸ್ಕೊಬೇಕಾದ್ರೆ ನೀವೇನ್ ಮಾಡ್ಬೇಕಂತೆ, ಎಲ್ಲಿ ಓದ್ಬೇಕಂತೆ, ಅದನ್ನ ಎಲ್ಲಿ ಓದ್ಬೇಕಂತೆ, ಯಾವ ಪುಸ್ತಕದಲ್ಲಿ ಓದ್ಬೇಕಂತೆ,
ಸತ್ಯವೇದ
ಸತ್ಯವೇದದಲ್ಲಿ ಯಾವ ಪುಸ್ತಕ ಕರೆಕ್ಟ್, ಸತ್ಯವೇದದಲ್ಲಿ 66 ಪುಸ್ತಕದಲ್ಲಿ ಯಾವ ಪುಸ್ತಕ
ದಾನಿಯೇಲ ಪುಸ್ತಕ.
ದಾನಿಯೇಲ್ ಪುಸ್ತಕ ಅಲ್ಲಿ ಹೇಳ್ತಾ ಅಂತೀನಿ. ಅದರಿಂದ ಪ್ರವಾದಿ ಅಂತ ದಾನಿಯೇಲನು ಹೇಳಿದಂತ ಆ ಒಂದು ಅಸಹ್ಯ ಮಾಡುವಂತ ಹಾಳು ಮಾಡುವಂತ ವಸ್ತು ಪವಿತ್ರ ನಿಂತಿರ್ಬೇಕಾರೆ ನೀವು ಕಾಣಬಹುದು. ಅದನ್ನು ಓದೋ ಅಂತ ತಿಳ್ಕೊಳ್ಳಿ, ಅದನ್ನು ಅಂದ್ರೆ ಏನ್ರಿ ದಾನಿಯೇಲ್ನ ಓದೋನ್ ಏನ್ ಮಾಡ್ಲಿ ತಿಳ್ಕೊಳ್ಳಿ. ಸರಿ, ಹಂಗ ದಾನಿಯೇಲ್ ಪುಸ್ತಕದಲ್ಲಿ ಇದು ಬರ್ದವ್ರೆ. ಎಲ್ಲಿ ಬರ್ದವ್ರೆ ಅಂದ್ರೆ ದಾನಿಯೇಲು 7ನೇ ಅಧ್ಯಾಯದಲ್ಲಿ ಬರ್ದವ್ರೆ. ದಯವಿಟ್ಟು ಮುಂದಿನ ವಾರ ಬರ್ಬೇಕಾರೆ ದಾನಿಯೇಲ್ 7ನೇ ಅಧ್ಯಾಯ ಓದ್ಕೊಂಬನಿ. ಅದರಲ್ಲಿದ್ದಂಥ ವಿವರಣೆಗಳನ್ನ ತುಂಬ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಡೋಣ, ನಾವು ನೋಡೋಣ. ಓಕೆನಾ, ಆವಾಗ ದಾನಿಯೇಲ್ ಪುಸ್ತಕದ ಪ್ರಕಾರ ಈ ಕ್ರಿಸ್ತ ವಿರೋಧಿ ಅಂದ್ರೆ ಅವನು ಬಂದು ಏನ್ ಮಾಡ್ತಾನೆ, ಅವನಿಗಿನ್ನ ಇರೋಂಥ ಅನೇಕ ಕೆಲಸಗಳು ಏನೆಲ್ಲ ಮಾಡ್ತಾನೆ, ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ, ಇದೆಲ್ಲ ಡೀಟೇಲ್ಸ್ ಕೊಟ್ಟರೆ ಅಲ್ಲಿ ಏನು ಮಾಡೋಣ ನಾವು, ನಾವು ಓದೋಣ. ಓಕೆನಾ, ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ನೆಕ್ಸ್ಟ್ ವೀಕು ನಾವೇನಾಗೋಣ ಸಿಕ್ಕಣ ಕರೆಕ್ಟ್ ಟೈಮ್ಗೆ. ದಯವಿಟ್ಟು ನೀವೆಲ್ಲ ಬನ್ನಿ, ಅದರ ನೀವು ಸ್ವಲ್ಪ ಮುಂಚಿತವಾಗಿ ಕರೆಕ್ಟಾಗಿ 6:30 ಇಂದ 6:30 ಬಂದರೆ ಅಧಿಕ ಪಾಯಿಂಟ್ಸ್ಗಳನ್ನ ನೋಡೋದು ತಿಳ್ಕೊಬೋದು. ಓಕೆನಾ, ಸರಿ, ಯಾರಿಗಾರು ಏನೋ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ ಕೇಳ್ಬೋದು. ಅನಿಲ್ ಬದರ್ ಏನೋ ಪ್ರಶ್ನೆ ಇದೆಯಾ, ಮಾಯಾ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ,
ಹೌದು ಬ್ರದರ್, ಇದು
ಹಾಂ ಹೇಳಿ ಸಿಸ್ಟರ್.
ಇವಾಗ ಕೆಲವು ಪಾಸ್ಟ್ಗಳು ಅಂತಾರಲ್ಲ, ನಮಗ್ ವಾಕ್ಯ ತರ ಎಲ್ಲ ಮಾಡ್ತಾರ, ಅಂದ್ರೆ ಹೆಂಗಂದ್ರೆ ಬೇರೆ ಸಭೆಗಳಿಗೆ ಹೋದಾಗ ಕೇಳ್ತೀವಿ, ನಮ್ಮ ಆತ್ಮೀಯ ತಂದೆ ಆತ್ಮೀಯ ತಾಯಿ ಪೇರೆಂಟ್ಸ್ ಅಂತಾರಲ್ಲ,
ಹಾಂ
ಅವೆಲ್ಲ ವಾಕ್ಯ ಪ್ರಕಾರ ವಿರುದ್ಧ ಆಯ್ತವ. ಯಾರಿಗೂ ತಂದೆ ಅಂತ ಕರಿಬಾರ್ದು ಅಂದ್ರೆ.
ಹೌದು ಸ್ಟರ್.
ಓಕೆ,
ಓಕೆ, ಥ್ಯಾಂಕ್ ಯು. ಬೇರೆ ಏನೋ ಪ್ರಶ್ನೆ ಇದೆಯಾ ಮಾಸ್ಟರ್?
ಇಲ್ಲ.
ಗುಡ್, ಓಕೆ. ಅನಿಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ದೇವದನ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸುರೇಶ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ.